హయగ్రీవం చిదానంద విగ్రహం సదనుగ్రహం దశగ్రీవచ్ఛిదం శాపాన్మణిగ్రీవ విమోచనం స్వనామగ్రహణాదేవానిరస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూరణజ్ఞానరసారణసే ఉత్తుంగవాక్తరంగాయ మధ్వదుక్తాబ్ధయే నమః గురుమఖిలగుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే నీలాకరాచితానంతలీలా గోపాలపాలితాన్ విద్యాపయోనిధీన్ వందే బ్రహ్మ విద్యాగురున్ మమ బ్రహ్మచర్య హరిప్రీతి సువిద్యావాదశాలిన ఇష్టదాన్ కష్టహర్తృన్నః విద్యామాన్యాన్ మునీన్ నమః వాదిరాజపదద్వంద్వ వారిజాసక్తమానసాన్ విశ్వప్రియ గురూన్ వందే మందోహం ధీవి శుద్ధయే సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవ శవతో బింబసన్నిధౌ చింతామణిం సభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం అజ్ఞానతిమిరచ్ఛేదం బుద్ధిసంపత్పదాయకం విజ్ఞానవిమలం శాంతం విజయాఖ్యగురుం భజే శ్రీగురుభ్యో నమః హరిః ఓం. విద్వేషో దయితే పుత్రే కథమాసీన్ మహాత్మని బ్రూహి మే భగవన్యేన ప్రహ్లాదేపి అచ్యుతాత్మని. ధర్మరాజన ప్రశ్నే ತುಂಬ ಆಳಕ್ಕೆ ಹೋಗ್ತಾ ಇದೆ. ಹೇಳ್ತಾ ಇದ್ದಾರೆ, ತುಂಬ ಶಾಂತನಾದ ತಂದೆ ತಾಯಿಗಳಿಗೆ ವಿನಯದಿಂದ ಬಾಗಿರುವಂಥ ಮಗ, ಅದಕ್ಕೆ ದಯಿತ ಅಂಥ ದಯೆಗೆ ಪಾತ್ರನಾದ ಪ್ರಹ್ಲಾದನಲ್ಲಿ ತಂದೆಗೆ ಹೇಗೆ ದ್ವೇಷ ಬಂತು? ಅಲ್ಲೂ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ ಅಂತ, ಅಚ್ಯುತಾತ್ಮ ಅಂತ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಏನದು ಅಂದರೆ ಭಗವಂತ ಅಚ್ಯುತ, ಅಚ್ಯುತ ಅಂದರೆ ಚ್ಯುತಿರಹಿತ. ನಮ್ಮ ಹೃದಯ ಸ್ಥಾನದಿಂದ ಯಾರಿಗೆ ಚ್ಯುತಿ ಇಲ್ಲವೋ ಅವನು ಅಚ್ಯುತ, ಯಾರು ಭಗವಂತ. ನಮ್ಮನ್ನು ಬಿಡದೇ ಇರುವಂತಹ ಬಿಂಬಮೂರ್ತಿಗೆ ಅಚ್ಯುತ ಅಂತ ಹೆಸರು. ಅಂತಹ ಅಚ್ಯುತ ಏನಿದ್ದಾನಲ್ಲ, ಅವನನ್ನೇ ಚಿಂತನೆ ಮಾಡತಕ್ಕಂಥವರು ಪ್ರಹ್ಲಾದರಾಜರು. ಆದ್ದರಿಂದ ಅವರಿಗೆ ಅಚ್ಯುತಾತ್ಮರು ಅಂತ ಹೆಸರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಹ್ಲಾದೇಪಿ ಅಚ್ಯುತಾತ್ಮನಿ. ಪ್ರಹ್ಲಾದರಾಜರು ಎಂಥವರು ಅಂದರೆ ಬಿಂಬೋಪಾಸಕರು. ಬಿಂಬೋಪಾಸಕರಾಗಿರತಕ್ಕಂಥ ಪ್ರಹ್ಲಾದರಾಜರ ಮೇಲೆ ದ್ವೇಷ ಹೇಗೆ ಬಂತು? ಯಾಕೆ ಬರಬಾರ್ದು? ಬಿಂಬೋಪಾಸಕರಾದರೂ ಅವರ ಮೇಲೆ ದ್ವೇಷ ಯಾಕೆ ಬರಬಾರ್ದು ಅಂತ ಹೇಳ್ತಾರೆ. ಬಿಂಬೋಪಾಸನೆಯಲ್ಲಿ ಪ್ರಧಾನವಾಗಿ ಆತ್ಮ ಅಂತ ಭಗವಂತನ ಉಪಾಸನ. ನನ್ನ ಸ್ವಾಮಿ, ಮಮ ಸ್ವಾಮಿ, ಹರಿರ ನಿತ್ಯಂ ಸರ್ವಸ್ಯ ಪತಿರೇವಚ. ಇದರಿಂದ ಏನಾಗುತ್ತೆ ಅದಕ್ಕೆ ಹೇಳ್ತಾರೆ, ಆಚಾರ್ಯರು ಅದ ಮಂತ್ರದ ಸಿದ್ಧಿಯ ಫಲವನ್ನು ಹೇಳ್ತಾರೆ, ಜಗತ್ತು ವಶ ಆಗಿ ಬಿಡುತ್ತೆ. ಜಗತ್ತೆಲ್ಲ ಶತ್ರುಗಳಾಗದೆ ಎಲ್ಲರೂ ಇವರಿಗೆ ಅಧೀನರಾಗಿಬಿಡುತ್ತಾರೆ ಅಂತ. ಜಗತ್ತು ಬಿಡಿ, ಸ್ವಯಂ ಅಪ್ಪನೇ ಇವರಿಗೆ ಶತ್ರು ಆದ. ಹಾಗಾದರೆ ಇವರು ವಿಶೇಷವಾಗಿ ಬಿಂಬೋಪಾಸನೆ ಮಾಡಿದರ ಇಲ್ಲವ? ಪ್ರಹ್ಲಾದರಾಜರು ಮಾಡಿದ್ದಾರೆ, ಸತ್ಯ ಅದು, ಭಾಗವತವೇ ಹೇಳ್ತಾ ಇದೆ. ಮತ್ತೆ ಬಿಂಬೋಪಾಸನೆಯ ಫಲ ಇವರಿಗೆ ಶತ್ರುಗಳೇ ಇಲ್ಲದೆ ಹೋಗ್ತಾರೆ ಎಂಬುದೇನಿದೆ ಅದು ಇವರಿಗೆ ಬರಲಿಲ್ಲಲ್ವಾ? ಅದಕ್ಕೆ ಹೇಳ್ತಾರೆ, ಹಾಗಲ್ಲ, ಸಜ್ಜನರಾದವರು ಯಾರು ಶತ್ರುಗಳು ಉರಿಯಲ್ಲ, ಸಜ್ಜನರಾದವರೆಲ್ಲರೂ ನಮ್ಮವರಾಗುವಂತೆ ಮಾಡುತ್ತೆ ಈ ಉಪಾಸನೆ. ಆದರೆ ಭಗವದ್ವೇಷಿಗಳೇ ಯಾರಿದ್ದಾರೆ ಅವರಿಗೆ ವಿಶೇಷ ದ್ವೇಷ ಬರುವಂತೆ ಮಾಡುತ್ತೆ ಈ ಉಪಾಸನೆ. ಅವರಲ್ಲಿ ಹರಿದ್ವೇಷಗಳಲ್ಲಿ ದ್ವೇಷ ಮಾಡುವುದೇ ದೊಡ್ಡ ಉಪಾಸನೆ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರಹ್ಲಾದರಾದರಲ್ಲಿ ಹರಿದ್ವೇಷಿಯಾಗಿರತಕ್ಕಂಥ ದೈತ್ಯ ಹಿರಣ್ಯಕಶಿಪು ಅವನು ದ್ವೇಷ ಮಾಡೋದು ಬಿಂಬೋಪಾಸನೆಯ ಫಲವೇ ಆಗಿದೆ. ನಾರದರು ಹೇಳ್ತಾರೆ, ವರಾಹರೂಪಿ ಭಗವಂತನಿಂದ ಹಿರಣ್ಯಕಶಿಪು ಹಿರಣ್ಯಾಕ್ಷ ಸತ್ತು ಹೋದ ಮೇಲೆ ಹಿರಣ್ಯಕಶಿಪು ತುಂಬ ಸಿಟ್ಟಿನಿಂದ ದುಃಖದಿಂದ ತಪ್ಪಿಸಿ ಹೋದ. ತನ್ನವರನ್ನೆಲ್ಲರನ್ನೂ ಕರೀತಾ ಇದ್ದಾನೆ, ತನ್ನವರನ್ನೆಲ್ಲ ಕರೀತಾ ದಾನವರನ್ನ ಅವರ ಕುರಿತು ಹೇಳ್ತಾ ಇದ್ದಾನೆ. ಭೋ ಭೋ ದಾನವ ದೈತ್ಯೇಯ ದ್ವಿಮೂರ್ಧನ್ ತ್ರ್ಯಕ್ಷ ಸಂಬರ ಶತಬಾಹೋ ಹಯಗ್ರೀವ ನಮುಚೆ ಪಾಕ ಇಲ್ವಲ ವಿಪ್ರಚಿತ್ತೆ ಮಮವಚ ಪುಲೋಮನ್ ಶಗುಣಾದಯ ಶೃಣುತಾನಂತರಂ ಸರ್ವೈಹಿ ಕ್ರಿಯತಾಂ ಆಶುಮಾಚಿರ. ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲರೂ ನನ್ನ ಮಾತು ಕೇಳಿ ನಂತರ ಮಾಡಬೇಕಾಗಿದ್ದು ಬೇಗ ಮಾಡಿ. ನನ್ನ ತಮ್ಮ ಹಿರಣ್ಯಾಕ್ಷ ಈ ಹಿರಣ್ಯಾಕ್ಷನನ್ನು ವಿಷ್ಣು ಕೊಂದಿದ್ದಾನೆ. ದೇವತೆಗಳೆಲ್ಲ ಸೇರಿ ವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನನ್ನ ತಮ್ಮನನ್ನು ಕೊಲ್ಲುವಂತೆ ಮಾಡಿದ. ಪಾರ್ಷ್ಣಗ್ರಾಹೇಣ ಹರಿಣ ಸಮೇನಾಭಿ ಉಭಧಾಮನೈಹಿ. ಈ ಹರಿ ಇದ್ದಾನಲ್ವ, ಈತ ಸಮನಾಗಿರಬೇಕಾಗಿತ್ತು. ಯಾಕೆ? ದೇವರ ಮಗನೇ ಬ್ರಹ್ಮದೇವರು, ಬ್ರಹ್ಮದೇವರ ಮಕ್ಕಳೇ ಕಶ್ಯಪರು. ಕಶ್ಯಪದ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮದೇವರ ಸಂತತಿಯಲ್ಲಿ ಬಂದವರೇ ಕಶ್ಯಪರು. ಕಶ್ಯಪರೇ ವಿಶೇಷವಾಗಿರತಕ್ಕಂಥ ಮಕ್ಕಳು ದೇವದೈತ್ಯರು. ಹಾಗಾದರೆ ಭಗವಂತನಿಗೆ ಇಬ್ಬರು ಬೇಕಾದವರೇ ಆಗಿರಬೇಕು, ಇಬ್ಬರಿಗೂ ಸಮನಾಗಿರಬೇಕು ಭಗವಂತ, ಆ ಶ್ರೀಹರಿ. ಆದರೆ ಆ ಶ್ರೀಹರಿ ಉಪಧಾವನೈಹಿ ಪಾರ್ಷ್ಣಿಗ್ರಾಹೇಣ ಹರಿಣ, ಅವನು ಪಕ್ಷಪಾತವನ್ನು ಮಾಡ್ತಾ ಇದ್ದಾನೆ. ಯಾಕೆ? ದೇವತೆಗಳೆಲ್ಲ ಅವನಿಗೆ ನಾನಾ ಪೂಜಾದಿಗಳೆಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ಅವನು ದೇವತೆಗಳ ಪಕ್ಷಪಾತಿ ಆಗಿದ್ದಾನೆ. ತಸ್ಯ ತ್ಯಕ್ತ ಸ್ವಭಾವಸ್ಯ ಘೃಣೇ ಮಾಯಾವನೌಕಸಃ ಭಜಂತಂ ಭಜಮಾನಸ್ಯ ಬಾಲಸೇವಾಸ್ಥಿರಾತ್ಮನಃ. ಈ ಹುಡುಗರಂತೆ ಅವನ ಮನಸ್ಸು, ಯಾರು ಅವನಿಗೆ ಏನು ಹೆಚ್ಚು ಕೊಟ್ಟರೆ ಅವರ ಹತ್ರ ಹೋಗಿಬಿಡುತ್ತಾನೆ, ಆ ಥರ ಹುಡುಗರಂತೆ ಅಸ್ಥಿರವಾದ ಮನಸ್ಸಿರತಕ್ಕಂಥವನು. ಆದ ಕಾರಣ ಇವನನ್ನು ನಾನು ಕೊಂದು ಬಿಡುತ್ತೇನೆ, ಇವನಿಂದ ಇವನ್ನ ಏನು ರಕ್ತ ಬರುತ್ತೆ ಅದನ್ನು ತರ್ಪಣ ಕೊಡುತ್ತೇನೆ ನನ್ನ ತಮ್ಮನಿಗೆ. ಆದರೆ ಇವನು ಸದ್ಯಕ್ಕೆ ಬಲಿಷ್ಠನಾಗಿದ್ದಾನೆ. ಎಲ್ಲ ಈ ಬ್ರಾಹ್ಮಣರು ಎಲ್ಲರೂ ಸೇರಿಕೊಂಡು ಯಜ್ಞ ಯಾಗ ಎಲ್ಲ ಮಾಡಿ ಇವನಿಗೆ ವಿಶೇಷವಾದ ಶಕ್ತಿಯನ್ನು ತಂದುಕೊಟ್ಟಿದ್ದಾರೆ. ಅವನು ಬಡಕಲ ಆದರೆ ಅವನು ಕೊಲ್ಲಬಹುದು, ಅವನು ಬಡಕಲ ಆಗುವುದು ಯಾವಾಗ ಅದನ್ನು ನೋಡ್ತಾ ಇದ್ದಾರೆ. ಇವನು ಬಡಕಲ ಆಗೋದು ಇವನಿಗೆ ಯಾವ ಆಹುತಿಗಳು ಇಲ್ಲದೆ ಹೋದರೆ. ಆದ ಕಾರಣ ಎಲ್ಲೆಲ್ಲಿ ವೇದ ಯಜ್ಞ ಆಚಾರ ಕ್ರಿಯೆಗಳು ಬ್ರಾಹ್ಮಣರು ಎಲ್ಲ ಇರುತ್ತೋ ಅವೆಲ್ಲ ಧ್ವಂಸ ಮಾಡಿ ಎಲ್ಲನ್ನು ಕೊಂದು ಬಿಡಿ. ಆವಾಗ ಇವನಿಗೆ ಯಜ್ಞ ಭಾವವೇ ಇಲ್ಲದೆ ಹೋಗುತ್ತೆ, ಆವಾಗ ಅವನು ಬಲಿಷ್ಠನಾಗಲ್ಲ, ಬಡಕಲಾಗ್ತಾನೆ. ಅಂಥವರನ್ನು ನಾವು ಸಂಹಾರ ಮಾಡಬಹುದು. ಆವಾಗ ಎಲ್ಲರೂ ಕೂಡ ವಿಶೇಷವಾಗಿ ಹೋಗ್ತಾ ಇದ್ದಾರೆ, ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಂತರ ಈ ರೀತಿಯಾಗಿ ದೈತ್ಯರೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ದೇವ ದಿವಂ ದೇವಾಹ ಪರಿತ್ಯಜ್ಯ ಭುವಿಚೇರುಹು ಅಲಕ್ಷಿತಾಹ, ದೇವತೆಗಳೆಲ್ಲ ಸ್ವರ್ಗವನ್ನು ಬಿಟ್ಟು ಭೂಮಿಯಲ್ಲಿ ಸೇರ್ಕೊಂಡ್ಬಿಟ್ಟಂತೆ, ಯಾರಿಗೆ ಗೊತ್ತಿಲ್ಲ. ನಂತರ ಹಿರಣ್ಯಕಶಿಪು ವಿಶೇಷವಾಗಿ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ, ತಾಯಿಯನ್ನು, ತನ್ನ ತಮ್ಮನ ಹೆಂಡತಿ ವೃಷಧ್ವಾನು, ತಮ್ಮನ ಮಕ್ಕಳು ಕಾರಣೇಮಿ, ಮಹಾನಾಭ, ವೃಕ, ಭೂತ ಸಂತಾಪನ, ಶಂಬರ, ಶಕುನಿ, ಘೃಷ್ಟ, ನಂತರ ವಿಷಧೃಷ್ಟ, ಹರಿಸ್ಮಶ್ರು, ಉಲ್ಕಲ ಅಂತ ಎಲ್ಲರನ್ನ ಮಕ್ಕಳನ್ನು ಅವರ ಮಕ್ಕಳನ್ನು ಕರೀತಾ ಇದ್ದಾನೆ. ಅವರೆಲ್ಲ ಆ ತಂದೆ ಸತ್ತು ಹೋಗಿದ್ದಕ್ಕೆ ತುಂಬ ದುಃಖ ಪಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿರತಕ್ಕಂಥ ಉಪದೇಶವನ್ನು ಕೊಡ್ತಾ ಇದ್ದಾನೆ ತಾಯಿ ಎಲ್ಲರಿಗೂ. ಅಂಬಾಂಬ ಹೇ ವಧು ಪುತ್ರಾಹ, ವೀರಂ ಮಾರ್ಹತ ಶೋಚಿತು ರಿಪೋರ್ ಅಭಿಮುಖೆ ಶ್ಲಾಘ್ಯ ಶೂರಾಣಾಂ ವಧೈಪ್ಸಿತಃ. ಹಿರಣ್ಯಾಕ್ಷ ಸತ್ತು ಹೋಗಿದ್ದಾನೆ ಅಂತ ನೀವೆಲ್ಲ ದುಃಖ ಪಡಬೇಡಿ. ಯಾಕೆ ಯಾಕೆ ದುಃಖ ಪಡಬಾರದು? ಸತ್ತು ಹೋಗಿದ್ದಾನಲ್ಲ ಅಂದರೆ ಇಲ್ಲ, ಶೂರರಿಗೆ ಶತ್ರುಗಳ ಎದುರಿಗೆ ಯುದ್ಧದಲ್ಲಿ ಸಾಯುವುದು ಎಂಬುದು ಬಹಳ ವಿಶೇಷವಾದ, ಹಾಗೆ ಸತ್ತವರಿಗಾಗಿ ಅಳಬಾರದು. ಸರಿ, ಅವನು ಯುದ್ಧದಲ್ಲಿ ಸತ್ತದಕ್ಕೆ ನಾವು ಅಳತಾ ಇಲ್ಲ, ನಮ್ಮನ್ನು ಬಿಟ್ಟು ಹೋಗಿದ್ದಕ್ಕೆ ಅಳತಾ ಇದ್ದೇವೆ. ಅದಕ್ಕೆ ಹೇಳ್ತಾನೆ, ಭೂತಾನಾಮಿಹ ಸಂವಾಸ ಪ್ರಪಾಯಾಮಿವ ಸೌರತೆ ದೈವೇನೇಕತ್ರ ನೀತಾನಾಂ ಉನ್ನೀತಾನಾಂ ತಥಾ ಅಧ್ರುವ. ಈ ಎಲ್ಲ ಜೀವರಾಶಿಗಳ ಸಂವಾಸ ಒಟ್ಟಾಗಿರುವುದು ಎಂಬುದು ಹೇಗೆ ಅಂದರೆ, ಪ್ರಪಾಯಾಮಿವ ಸೌರತೆ, ಈ ಅರವಟ್ಟಿಗೆ ಅಂತ ಹಿಂದೆ ಮಾಡ್ತಾ ಇದ್ರು. ಇವಾಗೆಲ್ಲ ನೀರಿನ ಬಾಟಲ್ ಸಿಗೋದರಿಂದ ಅದೆಲ್ಲಿ ಆಗ್ತಾ ಇಲ್ಲ. ಹಿಂದೆ ವಿಶೇಷವಾಗಿ ಚಪ್ಪರ ಹಾಕಿ ಗಡಿಗೆಗಳಲ್ಲಿ ನೀರು, ನೀರು ಮಜ್ಜಿಗೆ ಇಟ್ಟುಕೊಂಡು ಬಿಸಿಲು ಕಾಲದಲ್ಲಿ ಹಾದಿ ಹೋಗುವಂಥವರಿಗೆ ಕೊಟ್ಟು ಸಂತೋಷ ಕೊಡ್ತಾ ಇದ್ರು. ಅಲ್ಲಿ ಎಲ್ಲರೂ ಸೇರ್ತಾ ಇದ್ದರು ನೀರು ಕುಡಿಯಲಿಕ್ಕೆ. ಅಂತಹ ಕಾಲಕ್ಕೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾತಾಡಿಕೊಳ್ತಾ ಇದ್ದರು. ತುಂಬ ಸ್ನೇಹಿತರಂತೆ ಇರ್ತಾರೆ ಆ ಕ್ಷಣದಲ್ಲಿ, ಒಬ್ಬರಿಗೊಬ್ಬರೆಲ್ಲ ಮಾತಾಡಿಕೊಂಡು ಕೆಲಸ ಮುಗಿದ ಮೇಲೆ ಯಾರ ಪಾಡಿಗೆ ಅವರು ಹೊರಟು ಹೋಗ್ತಾರೆ. ಆದ ಕಾರಣ ಈ ಸಂಸಾರದಲ್ಲೂ ನಾವೆಲ್ಲರೂ ಸೇರಿದ್ದೇವೆ. ಎಷ್ಟರವರೆಗೆ ಕರ್ಮ ಬಂಧ ಇರುತ್ತೋ ಅಷ್ಟರವರೆಗೆ ಎಲ್ಲರೂ ಒಂದು ಕಡೆ ಇರ್ತೇವೆ, ಆದಮೇಲೆ ಎಲ್ಲರೂ ಹೊರಟು ಹೋಗ್ತೇವೆ. ಆದ ಕಾರಣ ಹೇಗೆ ಆ ಅರವಟ್ಟಿಗೆಯಲ್ಲಿ ನೀರು ಕುಡಿಯಲಿಕ್ಕೆ ಸೇರಿದವರು ಒಬ್ಬರ ಮೇಲೆ ಒಬ್ಬರಿಗೆ ಅಭಿಮಾನ ಇದ್ದರೂ ಬಿಟ್ಟು ಹೋಗಬೇಕು ಅನ್ನೋದು ಎಲ್ಲರ ತಲೆಯಲ್ಲಿ ಹೇಗೆ ನಿಶ್ಚಿತವಾಗಿರುತ್ತೋ, ಒಬ್ಬರನ್ನೊಬ್ಬರು ಬಿಟ್ಟು ಹೋಗಿದ್ದಕ್ಕೆ ಯಾರು ದುಃಖ ಯಾಕೆ ಹೇಗೆ ಪಡಲ್ವೋ, ಹಾಗೂ ಈ ಸಂಸಾರದಲ್ಲಿ ಪಡಬಾರದು ಅನ್ನೋದು ತಾತ್ಪರ್ಯ ಆಗ್ತಾ ಇದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಈ ಹಿರಣ್ಯಕಶಿಪು ಇದ್ದಾನಲ್ಲ, ಅವನು ನಮ್ಮಿಂದ ಬಿಟ್ಟು ಹೋಗಿದ್ದಕ್ಕೆ ದುಃಖ ಅಂತಲ್ಲ, ಅವನೇ ಸತ್ತು ಹೋಗಿದ್ದಾನೆ, ಅವನು ಇಲ್ಲದೆ ಆಗಿಬಿಟ್ಟಿದ್ದಾನಲ್ಲ. ಅವಾಗ ಹೇಳ್ತಾ ಇದ್ದಾರೆ, ಅವನು ಸತ್ತೋಗಿಲ್ಲ, ಜೀವನಿಗೆ ಸಾವಿಲ್ಲ. ಅಲ್ಲ, ನೀನು ಹೇಳ್ತಾ ಇದ್ದೀಯ ಹೀಗೆ, ಲೋಕದಲ್ಲಿ ಸತ್ತ ಸತ್ತ ಅಂತ ವ್ಯವಹಾರ ಇದೆಯಲ್ಲ, ಲೋಕದ ಜನರೆಲ್ಲ ಜೀವ ಇಲ್ಲ ಸತ್ತು ಹೋಗಿದ್ದಾನೆ ಅಂತ ಹೇಳ್ತಾರಲ್ಲ. ಅವಾಗ ಹೇಳ್ತಾರೆ, ಜ್ಞಾನವಿಲ್ಲದ ಜನರ ವ್ಯವಹಾರವು ನಮಗೆ ಪ್ರಮಾಣ ಅಲ್ಲ, ಜ್ಞಾನ ಇದ್ದವರ ವ್ಯವಹಾರವೇ ನಮಗೆ ಪ್ರಮಾಣ. ಅದು ಹೇಗೆ? ದೃಷ್ಟಾಂತ ಕೊಡ್ತಾರೆ. ಯಥಾ ಅಂಬಸಾ ಪ್ರಚಲತಾ ತರವೋಪಿ ಚಲಾ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದುಶ್ಯತೆ ಭ್ರಮತೀವ ಭೂಹು. ಇಲ್ಲಿ ಹೇಳ್ತಾ ಇದ್ದಾರೆ, ನೀರು ನದಿ ಪ್ರವಾಹ ಹೋಗ್ತಾ ಇದೆ, ದಡದಲ್ಲಿ ಒಂದು ಗಿಡ ಇದೆ, ಆ ಗಿಡ ಬಗ್ಗಿದೆ, ಆ ಗಿಡದ ಪ್ರತಿಬಿಂಬ ನೀರಲ್ಲಿ ಬೀಳ್ತಾ ಇದೆ, ಒಬ್ಬ ನೀರಲ್ಲೇ ನೋಡುತ್ತಾ ಇದ್ದಾನೆ, ನೀರು ಕದಲುತ್ತಾ ಇದ್ದರೆ ಆ ಗಿಡವೂ ಕದಲದಂತೆ ಆಗ್ತಾ ಇದೆ. ಗಿಡದ ಪ್ರತಿಬಿಂಬ ಕದಲುತ್ತಾ ಇದೆ, ಆದ್ದರಿಂದ ಅವನಿಗೆ ಗಿಡ ಕದಲದಂತೆ ಕಾಣಿಸ್ತಾ ಇದೆ. ಅವ ಅಂತ ಇದ್ದಾನೆ, ಗಿಡ ಕದಲುತ್ತಾ ಇದೆ, ಯದ್ಯಪಿ ಗಿಡ ಕದಲ್ತಾ ಇಲ್ಲ, ಗಿಡ ಸ್ಥಿರವಾಗಿದೆ. ಗಿಡದ ಪ್ರತಿಬಿಂಬ ನೀರಲ್ಲಿ ಬಿದ್ದದೆ ಆ ನೀರು ಕದಲುವುದರಿಂದ ಪ್ರತಿಬಿಂಬ ಕದಲದಂತೆ ಕಳುತ್ತಾ ಇದೆ. ಹಾಗಾದರೆ ಇಲ್ಲಿ ಒಳ್ಳೆ ಬುದ್ಧಿವಂತನಾದವ ಗಿಡದ ಕಡೆ ನೋಡುತ್ತಾನೆ, ನೀರಿನ ಕಡೆ ನೋಡುತ್ತಾನೆ, ನೀರಲ್ಲಿ ಅದರ ಪ್ರತಿಬಿಂಬವನ್ನು ನೋಡುತ್ತಾನೆ, ನೀರು ಕದಲಿದಾಗೆಲ್ಲ ಆ ಪ್ರತಿಬಿಂಬ ಕದಲೋದು ನೋಡುತ್ತಾನೆ, ಗಿಡ ಕದಲುತ್ತಾ ಇಲ್ಲ ಎಂಬುದನ್ನು ನೋಡುತ್ತಾನೆ. ಆದ್ದರಿಂದ ಯಾರಾದರೆ ಗಿಡದ ಕಡೆ ನೋಡಿರುತ್ತಾರೋ ಅವರು ಈ ಮಾತನ್ನು ನಂಬೋದಿಲ್ಲ. ಯಾವುದನ್ನು ನಂಬೋದಿಲ್ಲ ಅಂದರೆ ಗಿಡ ಕದಲುತ್ತಾ ಇದೆ ಅಂತ. ಯಾರು ಗಿಡದ ಕಡೆ ನೋಡದೆ ಕೇವಲ ನೀರನ್ನು ಮಾತ್ರ ನೋಡುತ್ತಾ ಅಲ್ಲಿರುವ ಪ್ರತಿಬಿಂಬ ಕದಲುತ್ತಾ ಇದ್ದರೆ ಅಯ್ಯೋ ಗಿಡ ಕದಲುತ್ತಾ ಇದೆ ಅಂತ ಹೇಳತಕ್ಕಂಥ ಮಾತು ಹೇಗೆ ಅಗ್ನಜನರ ಮಾತು? ಹಾಗೆ ಜೀವನಿಗೆ ಸಾವಿಲ್ಲದಿದ್ದರೂ ಶರೀರ ಬಿದ್ದು ಹೋದರೆ ಜೀವನೂ ಹೋದ ಅಂತ ಹೇಳತಕ್ಕಂಥ ಜ್ಞಾನವಿಲ್ಲದ ಜನರ ಮಾತು ಪ್ರಮಾಣ ಅಲ್ಲ. ಇದು ವ್ಯವಹಾರ ಸರಿಯಲ್ಲ, ಇದು ಅಗ್ನಜನರ ವ್ಯವಹಾರ. ಜ್ಞಾನಿಗಳೆಂದೂ ಕೂಡ ಜೀವ ಸತ್ತು ಹೋಗಿದ್ದಾನೆ ಅಂತ ಹೇಳಲ್ಲ. ಇನ್ನ ಮುಂದೆ ಹೇಳ್ತಾ ಬರ್ತಾ ಇದ್ದ, ಸಂಭವಶ್ಚ ಈ ಜೀವ ವಿಶೇಷವಾಗಿ ಗುಣೈಹಿ ಭ್ರಾಮ್ಯಮಾಣೇ ಮನಸ್ಸಿ ಅವಿಕಲಪುಮಾನ್ ಯಾತಿ ತತ್ ಸಾಮ್ಯತಾಂ ಭದ್ರೇ ಅಲಿಂಗೋ ಲಿಂಗವಾನಿವ. ಇಲ್ಲಿ ಅನೇಕ ಪ್ರಬಲವಾದ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಜೀವ ಅವನಿಗೆ ಯದ್ಯಪಿ ಇದು ಯಾವುದರ ಸಂಬಂಧ ಇಲ್ಲದಿದ್ದರೂ ಲಿಂಗ ದೇಹದ ಮೂಲಕ ಇದರ ಸಂಬಂಧ ಬರ್ತಾ ಇದೆ. ಅಲಿಂಗೋ ಲಿಂಗವಾನಿವ ಹೇಳ್ತಾರೆ, ಅಂದರೆ ಈ ವಿಶೇಷವಾಗಿರತಕ್ಕಂಥ ಜೀವನಿಗೆ ಸ್ವರೂಪದಲ್ಲಿ ಯಾವುದೇ ರೀತಿಯಾದ ಈ ಸಂಸಾರದ ಸಂಬಂಧ ಇಲ್ಲದಿದ್ದರೂ ಅವನಿಗೆ ಹೊರಗಿರತಕ್ಕಂಥ ಲಿಂಗದೇಹದಿಂದ ಅವನಿಗೆ ಸಂಬಂಧ ಆದಂತೆ ಆಗುತ್ತೆ. ಅಭಿಮಾನದ ಸಂಬಂಧ ಬರ್ತಾ ಇದೆ ಇವನಿಗೆ. ಆ ಅಭಿಮಾನದ ಸಂಬಂಧದಿಂದ ಏನಾಗುತ್ತೆ ಹೇಳ್ತಾ ಇದ್ದ, ಏಷ ಆತ್ಮ ವಿಪರ್ಯಾಸ ಅಲಿಂಗೇ ಲಿಂಗಭಾವನ ಏವಂ ಪ್ರಿಯ ಪ್ರಿಯೈಹಿ ಯೋಗ ವಿಯೋಗ ಕರ್ಮ ಸಂಸ್ಕೃತಿ. ಈ ವಿಶೇಷವಾಗಿರತಕ್ಕಂಥ ಸಂಸಾರ ಇದರಲ್ಲಿ ಪ್ರಿಯ ಪ್ರಿಯಗಳಿಂದ ಯೋಗ ವಿಯೋಗ ಅಂತ ಹೇಳ್ತಾ ಇದ್ದಾರೆ. ಏನದು? ಬೇಕಾದ್ದು ಬಿಟ್ಟು ಹೋಗೋದು, ಬೇಡದ್ದು ಬರೋದು. ಬೇಕಾಗಿದ್ದು ಬಿಟ್ಟು ಹೋಗೋದು, ಬೇಡದ್ದು ಬರೋದು, ನಾನಾ ತೊಂದರೆಗಳು, ಇದೆಲ್ಲ ಕರ್ಮದಿಂದ ಬಂದಿರತಕ್ಕಂಥ ಈ ಸಂಸಾರದ ಲಕ್ಷಣಗಳು. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾಚ ವಿವೇಕ ಸ್ಮೃತಿರೇವಚ. ಈ ವಿಶೇಷವಾಗಿರತಕ್ಕಂಥ ಜೀವನಿಗೆ ಹುಟ್ಟು ಸಾವುಗಳಿಲ್ಲ. ಈ ಸ್ವರೂಪತಃ ಸ್ವರೂಪದಲ್ಲಿ ಜೀವನಿಗೆ ಹುಟ್ಟು ಸಾವು ಮೊದಲಾದವರು ಯಾವುದೂ ಇಲ್ಲ. ಇಲ್ಲದವನಿಗೆ ಇದ್ದಂತೆ ಎಲ್ಲವೂ ಬರ್ತಾ ಇದೆ. ಯಾಕೆ? ಅವನಿಗೆ ನಾನಾ ಶರೀರಗಳ ಪ್ರಾಪ್ತಿ, ಆದ ಮೇಲೆ ನಾನಾ ರೀತಿಯಾದ ತೊಂದರೆಗಳು ಎಲ್ಲವೂ ಬರ್ತಾ ಇದೆ. ಕಾರಣ ಏನು? ಅವನ ಸುತ್ತೂ ಇರುವ ಲಿಂಗ ದೇಹ, ಅಲ್ಲಿರತಕ್ಕಂಥ ಅಜ್ಞಾನ, ಅಜ್ಞಾನದ ಸಂಬಂಧ, ಅದರಿಂದ ಇವನಿಗೆ ಎಲ್ಲ ಆಗ್ತಾ ಇದೆ. ಆತ್ಮ ವಿಪರ್ಯಾಸ ಅಂತ ಹೇಳ್ತಾ ಇದ್ದಾರೆ. ಶುದ್ಧನಾಗಿರಬೇಕಾದವ ಈ ರೀತಿಯಾಗಿ ಸಂಸಾರದಲ್ಲಿ ಬಿದ್ದಿದ್ದಾನೆ. ಇದಕ್ಕೆ ಹಿಂದಿನ ಒಂದು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಯಮಸ್ಯ ಪ್ರೇತ ಬಂಧೂನಾಂ ಸಂವಾದಂ ತಂ ನಿಬೋಧತ. ಹಿಂದೆ ಯಮಧರ್ಮರಾಜರು ಮತ್ತು ಪ್ರೇತ ಬಂಧುಗಳು, ಪ್ರೇತ ಸತ್ತ ವರಬಂಧುಗಳು, ಅವರಿಗಾದಂಥ ಸಂವಾದವಿದೆ, ಅದನ್ನು ಕೇಳ್ತೇನೆ ಕೇಳಿ ಅಂತ ಹಿರಣ್ಯಕಶಿಪು ಉಪದೇಶ ಕೊಡತಕ್ಕಂಥದ್ದು. ಇಲ್ಲಿ ಉಪದೇಶ ಎಂಬುದು ಜ್ಞಾನಿಗಳಿಗೆ, ಜ್ಞಾನವಂತರಿಗೆ ಮಾತ್ರ ಸಾಧ್ಯ. ಒಳಗೆ ಜಯ ಇದ್ದಾನಾದ್ದರಿಂದ ಉಪದೇಶ ಸಾಧ್ಯ ಆಗ್ತಾ ಇದೆ. ಉಶಿನರ ದೇಶ ರಾಜ ಸುಯಜ್ಞ ಅಂತ. ಶತ್ರುಗಳೆಲ್ಲ ಸಂಹಾರ ಮಾಡಿದ್ದಾರೆ, ಅವನನ್ನು ಕತ್ತರಿಸಿ ಹಾಕಿದ್ದಾರೆ. ಅಂಥ ಕಾಲಕ್ಕೆ ಸತ್ತು ಹೋಗಿದ್ದಾನವನು. ವಿಶೀರ್ಣ ರತ್ನ ಕವಚಂ ವಿಭ್ರಷ್ಟಾಭರಣ ಸೃಜಂ ಶರನಿರ್ಭಿಣ್ಣ ಹೃದಯ ಶಯಾನಂ ಅಸುರಗಾವಿಲಂ. ಅವನ ಕವಚವೆಲ್ಲ ಕತ್ತರಿಸಿ ಹೋಗಿದೆ, ಆಭರಣಗಳೆಲ್ಲ ಬಿದ್ದೋಗಿದೆ, ಹೃದಯವೆಲ್ಲ ಸೀಳಿ ಹೋಗಿದೆ, ಸತ್ತು ಬಿದ್ದಿದ್ದಾನೆ ರಕ್ತದ ಮಡುವಿನಲ್ಲಿ. ಕೂದಲೆಲ್ಲ ಬಿಚ್ಚಿ ಹೋಗಿದೆ, ಕಣ್ಣು ಹಾಗೆ ನಿಂತು ಹೋಗಿದೆ, ಹಾಗೆ ಹಲ್ಲು ದುಷ್ಟ ಯಾರನ್ನು ಕೊಲ್ಲಬೇಕು ಅಂತ ಹಲ್ಲು ಕಡಿಯುತ್ತಾ ಇದ್ದಾನೆ. ಹಾಗೆ ರಜಕುಂಠಂ ಕಾಂ ಭೋಜಂ ಚಿನ್ನಾಯುಧ ಭುಜಂ ಮೃದೆ, ಹಾಗೆ ಧೂಳಿಯೆಲ್ಲ ಮೈಗೆ ಹತ್ತುಕೊಂಡ್ಬಿಟ್ಟಿದೆ, ಮುಖಕ್ಕೆಲ್ಲ ಧೂಳಿಯಾಗಿದೆ, ಆಯುಧಗಳೆಲ್ಲ ಅಂದರೆ ಭುಜವೆಲ್ಲ ಕತ್ತರಿಸಿ ಹೋಗಿದೆ, ಆಯುಧ ಹಿಡ್ಕೊಂಡ ಭುಜ ಹಾಗೆ ಕತ್ತರಿಸಿ ಹೋಗಿದೆ. ಇಂಥವರನ್ನು ನೋಡಿ ಅವರ ಹೆಂಡತಿಯರೆಲ್ಲರೂ ಹತ್ತಿರ ಬಂದು ಅಳತಾ ಇದ್ದಾರೆ. ಅವನನ್ನು ವಿಶೇಷವಾಗಿ ಪ್ರೇತ ಸಂಸ್ಕಾರ ಮಾಡಲಿಕ್ಕೂ ಬಿಡ್ತಾ ಇಲ್ಲ. ಅಂಥ ಕಾಲಕ್ಕೆ ಯಮಧರ್ಮರಾದರೆ ಚಿಕ್ಕ ಹುಡುಗರಂತೆ ಬಾಲಕೋ ಭೂತ್ವ ಯಮಃ ಸ್ವಯಂ ಉಪಾಗತ. ಯಮಧರ್ಮರಾಜರೇ ಬರ್ತಾ ಇದ್ದಾರೆ ಚಿಕ್ಕ ಹುಡುಗರಾಗಿ, ಅವರಿಗೆ ಹೇಳ್ತಾ ಇದ್ದಾರೆ, ಅಹೋ ಅಮೀಶಾಂ ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮಾಃ ಅನುಶೋಚಂತಿ ಅಪಾರ್ಥಂ. ಅಲ್ಲ, ನೀವು ದೊಡ್ಡ ವಯಸ್ಸಾಗಿದೆ, ಎಲ್ಲರೂ ನೋಡ್ತಾ ಇದ್ದೀರಿ ಲೋಕದ ವಿಧಿಯನ್ನು, ಅಂದರೆ ಎಲ್ಲರೂ ಲೋಕದಲ್ಲಿ ಸತ್ತು ಹೋಗ್ತಾ ಇದ್ದಾರೆ, ಸಾವು ಅನ್ನೋದು ಎಲ್ಲರಿಗೂ ಸಹಜವಾದ್ದು. ಅಂಥ ಕಾಲಕ್ಕೆ ಇವರು ಸತ್ತು ಹೋಗಿದ್ದಕ್ಕೆ ಯಾಕಿಷ್ಟು ದುಃಖ ಪಡ್ತಾ ಇದ್ದೀರಾ? ಯಾಕೆ, ಎಲ್ಲಿ ಮನುಷ್ಯ ಹುಟ್ಟುತ್ತಾ ಇದ್ದಾನೋ ಅಲ್ಲೇ ಅವನು ಸಾಯಬೇಕಾಗಿದ್ದು ಅವನ ಲಕ್ಷಣವಾಗಿದೆಲ್ವಾ? ಆದ್ದರಿಂದ ಅವನು ಸತ್ತದ್ದಕ್ಕೆ ಯಾಕಿಷ್ಟು ದುಃಖ ಪಡ್ತಾ ಇದ್ದೀರಾ? ಇಲ್ಲಿ ಹೇಳ್ತಾ ಇದ್ದಾರೆ, ಅಹೋ ವಯಂ ಧನ್ಯತಮಾ ಯದತ್ರ ತಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣಾಃ ಅಚಲಾ ವೃಕಾದಿಭಿಃ ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೇ. ನಾವು ಈ ಒಂದು ವಿಶೇಷವಾದ ಸ್ಮಶಾನದಲ್ಲಿ ತಿರುಗಾಡ್ತಾ ಇದ್ದೇವೆ, ಅಪ್ಪ ಅಮ್ಮಂದರು ಬಿಟ್ಟಿದ್ದಾರೆ ನಮ್ಮನ್ನು. ವಿಶೇಷವಾಗಿ ಇಲ್ಲೆಲ್ಲ ತೋಳ ಎಲ್ಲ ತಿರುಗಾಡ್ತಾ ಇವೆ, ಅದು ಯಾವುದು ನಮ್ಮನ್ನು ಏನು ಮಾಡ್ತಾ ಇಲ್ಲ. ನಾವು ರಕ್ಷಿತರಾಗಿದ್ದೇವೆ, ಯಾರಿಂದ? ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ, ಯಾರಾದರೆ ಎಲ್ಲರನ್ನ ಗರ್ಭದಲ್ಲಿ ರಕ್ಷಣೆ ಮಾಡುತ್ತಾ ಇದ್ದಾನೋ ಅವನು ಹೊರಗೆ ರಕ್ಷಣೆ ಮಾಡ್ತಾ ಇದ್ದಾನೆ. ಇಲ್ಲಿ ವಿಷಯ ಏನು? ಸರಕ್ಷಿತ ರಕ್ಷತೆ ಯೋಹಿ ಗರ್ಭೆ ಅಂದರೆ ಯಾರು ಗರ್ಭದಲ್ಲಿ ರಕ್ಷಣೆ ಮಾಡಿದರೂ ಅವನೇ ಹೊರಗೆ ರಕ್ಷಣೆ ಮಾಡ್ತಾರೆ ಅಂದರೆ, ಗರ್ಭದಲ್ಲಿ ದೇವರು ರಕ್ಷಣೆ ಯಾರನ್ನ ಮಾಡಿದ್ದು? ಪರೀಕ್ಷಿತ್ ಮಹಾರಾಜನನ್ನು. ಹಾಗಾದರೆ ಸೂತ್ರ ಎಲ್ಲಿಗೆ ಬಂತು? ಯಾರಾದರೆ ಪರೀಕ್ಷಿತ್ ಮಹಾರಾಜನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದ್ರು ಅವರೇ ನಮ್ಮನ್ನು ಹೊರಗೆ ರಕ್ಷಣೆ ಮಾಡ್ತಾರೆ ಎಂದು ಸಂಬಂಧ ಏನು? ಪಕ್ಕ ಮನೆಯವರಿಗೆ ಯಾರು ಸಾಲ ಕೊಟ್ಟಿದ್ದಾರೋ ಅವ್ರು ನನಗೂ ಸಾಲ ಕೊಡಲಿ ಅಂದರೆ ಅವ್ರಿಗೆ ಕೊಡ್ತಾರೆ, ನಿಂಗೆ ಕೊಡಬೇಕು ಅಂತ. ಅದೇ ಥರ ಪರೀಕ್ಷಿತ್ ಮಹಾರಾಜನನ್ನ ಗರ್ಭದಲ್ಲಿ ರಕ್ಷಣೆ ಮಾಡಿದ ಭಗವಂತ ನಿನ್ನನ್ನು ಯಾಕೆ ರಕ್ಷಣೆ ಮಾಡಬೇಕು ಅಂದರೆ ಯಾರು ಹೇಳ್ತಾ ಇದ್ದಾರೆ? ಹಾಗಲ್ಲ, ಪರೀಕ್ಷಿತ್ ಮಹಾರಾಜನನ್ನು ಮಾತ್ರ ಅಲ್ಲ, ಎಲ್ಲ ಜೀವರಾಶಿಗಳನ್ನು ಅವರವರ ತಾಯಿಯ ಗರ್ಭದಲ್ಲಿ ರಕ್ಷಣೆ ಮಾಡುವುದು ಭಗವಂತನೇ. ಹೇಗಿದು? ಹೇಳ್ತಾ ಇದ್ದಾರೆ, ಎಲ್ಲರ ತಾಯಿಯರ ಗರ್ಭದಲ್ಲಿ ವಿಶೇಷವಾಗಿ ಈ ಚಿಕ್ಕ ಪಿಂಡ ತಯಾರಾಗ್ತಾ ಇರುತ್ತೆ. ಅಂಥ ಕಾಲಕ್ಕೆ ಗರ್ಭದಲ್ಲಿರುವ ಸ್ರಾವಗಳು ತಾಯಿ ತಿಂದ ವಿಶೇಷವಾದ ಮಾಂಸಾದಿಗಳನ್ನೇ ಜೀರ್ಣ ಮಾಡಿಬಿಡುತ್ತೆ. ಆದರೆ ಒಳಗಿರತಕ್ಕಂಥ ಚಿಕ್ಕ ಪಿಂಡ ಮಾಂಸದ ಪಿಂಡವನ್ನು ಜೀರ್ಣ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದರೆ, ಆ ಚಿಕ್ಕ ಮಾಂಸದ ಪಿಂಡದ ಸುತ್ತು, ಆ ಜೀವಿಯ ಸುತ್ತು ಅನಿರುದ್ಧ ನಾಮಕ ಭಗವಂತ ಇದ್ದುಕೊಂಡು ರಕ್ಷಣೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಅದಕ್ಕೆ ಹೇಳಿದರು. ಪ್ರತಿಯೊಬ್ಬ ಜೀವರಾಶಿಯನ್ನು ಅವರ ತಾಯಿಯ ಗರ್ಭದಲ್ಲಿ ರಕ್ಷಣೆ ಮಾಡಿದವನು ಇವನೇ, ಅವನೇ ಹೊರಗೆ ರಕ್ಷಣೆ ಮಾಡುತ್ತಾನೆ. ಹಾಗಾದರೆ ಪರೀಕ್ಷಿನ್ ಮಹಾರಾಜರನ್ನು ಅಂತಲ್ಲ, ಯಾರು ನಮ್ಮನ್ನು ನಮ್ಮ ತಾಯಿ ಗರ್ಭದಲ್ಲಿ ರಕ್ಷಣೆ ಮಾಡಿದನು ಅವನೇ ನಮ್ಮನ್ನು ಹೊರಗೆ ರಕ್ಷಣೆ ಮಾಡ್ತಾನೆ. ಸರಿ ಹೋಯ್ತೀವ. ಈ ದೊಡ್ಡ ವಿಶೇಷವಾದ ಮಂತ್ರವಿದೆ ಆದವಾನಿಯಲ್ಲಿ. ಮಹಾನುಭಾವರಾಗಿರತಕ್ಕಂಥ ರಘುಪ್ರೇಮ ತೀರ್ಥರು ನೆಲೆಸಿದ್ದಾರೆ ವೃಂದಾವನದಲ್ಲಿ. ಆ ಮಹಾನುಭಾವರು ಈ ಒಂದು ಪಂಕ್ತಿಯನ್ನು ತಮ್ಮ ಜೀವನದ ಮಂತ್ರವನ್ನಾಗಿ ಮಾಡಿಕೊಂಡಿದ್ದರು. ಸರಕ್ಷಿತ ರಕ್ಷತಿಯೋ ಹಿ ಗರ್ಭೇ ಅಂತ, ಆ ಭಗವಂತನೇ ರಕ್ಷಣೆ ಮಾಡ್ತಾನೆ ನಮ್ಮನ್ನು ಎಂಬುದನ್ನು ದೃಢವಾಗಿಟ್ಟುಕೊಂಡು ಅದರಿಂದ ಇಡೀ ಜೀವನ ಸಾಗಿಸಿದರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನಮ್ಮ ತಲೆಗೆ ಬಂದರೆ, ಯಾವನಾದರೆ ಒಳಗೆ ರಕ್ಷಣೆ ಮಾಡಿದ್ರು ನಮ್ಮನ್ನು, ಅವನೇ ಹೊರಗೆ ರಕ್ಷಣೆ ಮಾಡ್ತಾನೆ ಎಂಬುದು ನಮ್ಮ ತಲೆಗೆ ಬಂತ, ಪ್ರಶಾಂತವಾಗಿರಲಿಕ್ಕೆ ಸಾಧ್ಯ. ನಂತರ ಭಗವಂತ ವಿಶೇಷವಾಗಿ ಅವನೇ ರಕ್ಷಣೆ ಮಾಡ್ತಾ ಇದ್ದಾನೆ. ಒಟ್ಟಾರೆ ವಿಷಯ ಏನು ಬಂತಿಲ್ಲ. ಈ ಉಶೀನರ ರಾಜ ಸುಯಜ್ಞ, ಇವನನ್ನು ನಾವೆಲ್ಲರೂ ಸೇರಿ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿಲ್ಲ, ಅದಕ್ಕೆ ಸತ್ಹೋದ ಅಂತ ಅತ್ತರೆ, ನೀವು ರಕ್ಷಣೆ ಮಾಡಲಿಕ್ಕಾಗಲ್ಲ, ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ, ಭಗವಂತ ಇವನನ್ನು ಬಿಟ್ಟದ್ದಕ್ಕೆ ಸತ್ತು ಹೋದ. ಒಂದು ವೇಳೆ ಭಗವಂತ ಇವನನ್ನು ಸಾಯಬಾರದು ಅಂತ ರಕ್ಷಣೆ ಮಾಡಿದರೆ ಇವನು ಸಾಯ್ತಾ ಇದ್ದಿಲ್ಲ. ನಂತರ ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತಸ್ಯ ಹತೋ ನ ಜೀವತಿ. ದೊಡ್ಡ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಪತಿಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ, ವಸ್ತುವು ನಮ್ಮದೇ ಆಗಿದರೆ, ಭಗವಂತ ರಕ್ಷಣೆ ದಿಷ್ಟ, ಭಗವಂತ ರಕ್ಷಣೆ ಮಾಡ್ತಾ ಇದ್ದರೆ ಅದು ಹಾದಿಯಲ್ಲಿ ಬಿದ್ದಿದ್ರೂ ನಮದೇ ನಮಗೆ ಸಿಗುತ್ತೆ. ಒಂದು ವೇಳೆ ತದ್ ವಿಹತಂ ವಿನಶ್ಯತಿ, ದೇವರು ನಮ್ಮ ಆ ಪದಾರ್ಥವನ್ನು ರಕ್ಷಣೆ ಮಾಡಲಿಲ್ಲ, ಆ ಪದಾರ್ಥ ಮನೆಯಲ್ಲಿಟ್ಟುಕೊಂಡು ನಾಶ ಆಗಿಬಿಡುತ್ತೆ. ದೇವರು ರಕ್ಷಣೆ ಮಾಡಬೇಕು ಅಂತಿದ್ದರೆ ಕಾಡಲ್ಲಿದ್ದರೂ ಚೆನ್ನಾಗಿರ್ತಾನೆ. ಜೀವತಿ ಅನಾಥೋಪಿ ತದೀಕ್ಷಿತ ಹಾವನೆ, ದೇವರು ನೋಡುತ್ತಾ ಇದ್ದರೆ ಕೃಪೆಯಿಂದ ಕಾಡಲ್ಲಿದ್ದರೂ ಚೆನ್ನಾಗಿರ್ತಾನೆ. ಗೃಹೇಬಿ ಗುಪ್ತಸ್ಯ ಹತೋನ ಜೀವತಿ ಅಸ್ಯ ಹತ, ಈ ಭಗವಂತ ಏನು ವಿಶೇಷವಾಗಿ ಅವನನ್ನು ಸಂಹಾರ ಮಾಡಬೇಕು ಅಂದುಕೊಂಡಿದ್ದರೆ ಮನೆಯಲ್ಲಿ ಬಚ್ಚಿಟ್ಟಿದ್ದರೂ ಸತ್ತು ಹೋಗ್ತಾನವ. ಅಲ್ಲಿ ಈ ಉಶೀನರ ರಾಜ ಸುಯಜ್ಞ ಇವನು ಸತ್ತು ಹೋಗಿದ್ದು ಯಾವುದಕ್ಕೆ, ನಾವು ಇವನನ್ನು ವಿಶೇಷವಾಗಿ ಯುದ್ಧಕ್ಕೆ ಬಿಟ್ಟವು, ಯುದ್ಧಕ್ಕೆ ಬಿಟ್ಟದ್ದಕ್ಕೆ ಸತ್ತು ಹೋಗಿದ್ದಾನೆ, ಯುದ್ಧಕ್ಕೆ ಬಿಡದಿದ್ದರೆ ಸತ್ತು ಹೋಗ್ತಿದ್ದಿಲ್ಲ. ಇದು ಅವರ ಚಿಂತನೆ. ಸಾಮಾನ್ಯವಾಗಿ ನಮ್ಮಲ್ಲೂ ಇರುತ್ತೆ, ಅಯ್ಯೋ ನಮ್ಮವ್ರು ಸತ್ತು ಹೋದರು, ನಾವು ಸರಿಯಾಗಿ ಸಕಾಲಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಬದುಕ್ತಾ ಇದ್ರೋ ಏನೋ, ನಾವು ಚೂರು ಸರಿಯಾಗಿ ನೋಡ್ಕೊಂಡಿದ್ರೋ ಆಗ್ತಿತ್ತೋ ಏನೋ. ಆ ಕೊನೆಯ ಕಾಲದಲ್ಲಿ ಬಾತ್ರೂಮ್ ಹೋಗಿ ಬಿದ್ದರು ಅಂತ ಹೇಳ್ತಾರೆ, ಅಯ್ಯೋ ಆಗ ಹೋಗಬಾರ್ದಾಗಿತ್ತು, ಹೋಗಿ ಹೋದಾಗ್ರಿ ಚೆನ್ನಾಗಿರ್ತಾ ಇತ್ತೋ ಏನೋ. ಇವೆಲ್ಲ ಬರೀ ಮಾತುಗಳಷ್ಟೇ. ಸ್ವಾಮಿ ರಕ್ಷಣೆ ಮಾಡಬೇಕು ಅಂತಿದ್ರೆ ಎಲ್ಲಿಗೆ ಹೋದರೂ ಚೆನ್ನಾಗಿರ್ತಾರೆ, ಅವನು ಇವನನ್ನು ಕರ್ಕೊಂಡು ಹೋಗಬೇಕು ಅಂದಿದ್ರೆ ಎಲ್ಲಿದ್ದರೂ ಸಂಹಾರ ಆಗುತ್ತೆ. ಆದ್ದರಿಂದ ನಿಮ್ಮ ರಾಜನನ್ನು ದೇವ ರಕ್ಷಣೆ ಮಾಡ್ತಾ ಇದ್ದ ಇಷ್ಟು ಕಾಲ, ನೀವಲ್ಲ, ಅದಕ್ಕೆ ನಿಮ್ಮ ಜೊತೆಗಿದ್ದ. ಇವಾಗ ದೇವರೇ ನಿಮ್ಮ ರಾಜನನ್ನು ಕರ್ಕೊಂಡು ಹೋಗಿದ್ದಾರೆ, ಅದಕ್ಕೆ ಯಾರೂ ಏನು ಮಾಡಲಿಕ್ಕಾಗಲ್ಲ. ಇನ್ನೊಂದು ವಿಶೇಷವಾಗಿ ಪ್ರತಿಯೊಬ್ಬರೂ ಸಾಯಬೇಕಾಗಿದ್ದೆ, ಹುಟ್ಟಿದವರು ಸಾಯಲಿಕ್ಕೆ ಬಂದದ್ದು, ಸಾಯುವುದು ಖಚಿತ. ಸಾಯೋದು ಅಂದರೆ ಏನು? ಯಾರೋ ಒಬ್ಬ ದೇವರಲ್ಲಿ ಕೇಳಿಕೊಂಡ, ಸ್ವಾಮಿ ಸಾಯೋದು ನನಗೆ ಇಷ್ಟ ಆಗ್ತಾ ಇಲ್ಲ, ಮತ್ತೇನು ಮಾಡೋಣಪ್ಪ, ಈ ಸಾಯೋದು ಬೇಡ, ಮತ್ತೇನು ಬೇಕು, ನಾನು ಸಾಯಬಾರ್ದು. ಆಯಿತು, ನೀನು ಮಾತ್ರ ಅಲ್ಲ ಸ್ವಾಮಿ, ನಮ್ಮವರೆಲ್ಲ ಸಾಯಬಾರ್ದು. ಇನ್ಯಾರ್ಯಾರು? ಚೂರು ನಮ್ಮ ಅಪ್ಪ ಅಮ್ಮ ಸತ್ತಿದ್ದಾರೆ, ಅವರು ಬದುಕಿದ್ರು ಚೆನ್ನಾಗಿರುತ್ತೆ. ಸರಿ, ಆ ಅಪ್ಪ ಅಮ್ಮ ಬಂದರು, ಅವರು ಹೇಳ್ತಾರೆ ಇಷ್ಟು ಜನ ಬದುಕ್ತಾ ಇದ್ದಾರೆ, ನಮ್ಮ ಅಪ್ಪ ಅಮ್ಮ ಬದುಕಿದ್ರು ಚೆನ್ನಾಗಿರುತ್ತಲ್ಲ. ಸರಿ, ಅವರು ಆ ದೇವರು ಹೇಳಿದರು, ಎಲ್ಲರನ್ನ ಬದುಕಿಸ್ತೇನೆ, ಸತ್ತವರನ್ನೆಲ್ಲ ಬದುಕಿಸ್ತೇನೆ, ನಿಮ್ಮವರೆಲ್ಲ ಬರಬೇಕಲ್ವ, ಬರಲಿ, ಆದರೆ ಒಂದು ಕಂಡೀಷನ್, ಸಾಯುವಾಗ ಅವರು ಶರೀರ ಹೇಗಿತ್ತೋ ಹಾಗೆ ಇಟ್ಟಿರ್ತೇನೆ. ಆಯ್ತು ಸ್ವಾಮಿ, ಹೇಗಿದ್ದು ಸಾಯುವಾಗ? ಯಾರು ಕದಲಿಕ್ಕಾಗಲ್ಲ, ಏನು ಮಾಡಲಿಕ್ಕಾಗಲ್ಲ, ಶರೀರವೆಲ್ಲ ತುಂಬ ದುಃಖದಿಂದ ಕೂತಿದೆ. ಅಂತಹ ಕಾಲಕ್ಕೆ ಮನೆ ತುಂಬ ಜನ ಆಗಿದ್ದಾರೆ, ಇವರ ತಂದೆ, ಅವರ ತಂದೆ, ಅವರ ತಂದೆ, ಎಲ್ಲರ ಬದುಕಿ ಬಂದಿದ್ದಾರೆ. ಅಂತಹ ಕಾಲಕ್ಕೆ ಎಲ್ಲರಿಗೂ ಕದಲಿಕ್ಕಾಗಲ್ಲ, ಸರ್ವ ಸೇವಾ ಇವರೇ ಮಾಡಬೇಕಾಗ್ತಾ ಇದೆ. ಗಂಡ ಹೆಂಡತಿ ಮನೆಯಲ್ಲಿ 100 150 ಜನ ಇದ್ದಾರೆ, ಎಲ್ಲ ಹಿರಿಯರು, ಅವರು ಸೇರಿಕೊಂಡು 2 ದಿವಸಕ್ಕೆ ಸಾಕಾಯಿತು ಮಾಡಲಿಕ್ಕೆ. ದೇವರನ್ನ ಕೇಳಿದ್ದಾಯಿತು, ಸ್ವಾಮಿ ಏನು ಬೇಕಪ್ಪ? ಇವರೆಲ್ಲ ಕರ್ಕೊಂಡು ಹೋಗಿ ಸ್ವಾಮಿ. ಅದು ಯಾಕೆ, ನೀವು ಸಾವೇ ಬೇಡ ಅಂದು, ಇವರಿಗೆಲ್ಲ ಸಾವು ಬೇಡ ಅಂದಿಯಲ್ಲ, ಮತ್ತು ನಿಂಗೆ ಮಾತ್ರ ಬೇಡವೋ ಅವ್ರಿಗೆ? ಇಲ್ಲ ಸ್ವಾಮಿ, ಕರ್ಕೊಂಡು ಹೋಗಿ. ಯಾಕೆ? ನನಗೆ ಮಾಡಲಿಕ್ಕಾಗ್ತಾ ಇಲ್ಲ, ಒಂದು. ಎರಡನೆಯದು, ಇವರಿಗೆ ಯಾರಿಗೂ ಬದುಕಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಹೌದಾ? ದೇವ ಅಂದ, ಅದಕ್ಕೆ ನಾನು ಕರ್ಕೊಂಡು ಹೋಗಿದ್ದು. ಜೀವನಿಗೆ ಸಾವಿಲ್ಲ, ಜೀವ ನಿತ್ಯ. ಇವನಿಗೆ ಶರೀರ ನಾನೇ ಕೊಟ್ಟದ್ದು. ಹೇಗೆ? ನಿನಗೆ ಹಳೇ ಒಂದು ವಸ್ತ್ರ, ಶರ್ಟೋ ಪ್ಯಾಂಟೋ ಯಾವುದೋ ಒಂದು, ಅದು ಶಿಥಿಲ ಆಗಿದೆ, ಅದನ್ನು ತೆಗೆದು ನೀನು ಬೇರೆದು ಹಾಕ್ಕೊಳ್ತೀಯ. ಹಾಕ್ಕೊಳ್ಳುವಾಗ ಅಯ್ಯೋ ನಂದು ಹಳೇದು ಹರಿದೋಯ್ತು ಅಂತ ದುಃಖ ಪಡ್ತೀಯ, ಅಥವಾ ಹೊಸ ವಸ್ತ್ರ ಬಂತು ಅಂತ ಸಂತೋಷ ಪಡ್ತೀಯ? ಇಲ್ಲ ಇಲ್ಲ, ಹೊಸ ವಸ್ತ್ರ ಬಂದದಕ್ಕೆ ಸಂತೋಷ ಪಡ್ತೇನೆ, ಹಳೆ ವಸ್ತ್ರ ಹೋಗಿದ್ದಕ್ಕೆ ಅಂಥ ದುಃಖ ಏನಿಲ್ಲಲ್ಲ. ಯಾಕೆ ದುಃಖ ಇಲ್ಲ, ಸಂತೋಷವೂ ಇದೆ. ಯಾಕೆ? ಹಳೆ ವಸ್ತ್ರ ಹರಿದೋಗಿತ್ತು, ತುಂಬ ಅಧ್ವಾನ ಆಗಿತ್ತು, ಅದಕ್ಕೆ ಆ ವಸ್ತ್ರ ಬೇಡ ಅಂತಿದ್ದೆ ನಾನು. ಇಲ್ಲೂ ಅಷ್ಟೇ, ಇದು ವಸ್ತ್ರದಂತೇನೆ ಈ ಶರೀರ ಕೊಟ್ಟಿದ್ದು. ಈ ಶರೀರ ಹೋದರೆ ಇನ್ನೊಂದು ಶರೀರ ಬರುತ್ತೆ, ಆದ ಕಾರಣ ನೀನು ವಿಶೇಷವಾಗಿ ಚಿಂತೆ ಮಾಡಬೇಕಾಗಿಲ್ಲ. ಇನ್ನು ಅಲ್ಲಿ ಅನೇಕ ವಿಶೇಷವಾಗಿರತಕ್ಕಂಥ ಮಾತುಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಯಥಾನಲೋ ದಾರುಷುದು ಭಿನ್ನ ಈಯತೆ, ಯಥಾನಿರೋ ದೇಹಗತ ಪೃಥಕ್ಸಿತ, ತಥಾ ಯಥಾನಭ ಸರ್ವಗತಂ ನ ಸಜ್ಜತೆ, ತಥಾ ಗುಣೇ ಸರ್ವಗುಣಾಶ್ರಯ ಪರ. ಇಲ್ಲಿ ಹೇಳ್ತಾ ಇದ್ದಾರೆ, ಶರೀರ, ಶರೀರದಲ್ಲಿ ಶರೀರಕ್ಕಿಂತ ಭಿನ್ನನಾಗಿ ಜೀವ ಇದ್ದಾನೆ, ಅವನಿಗೆ ಶರೀರ ಧರ್ಮಗಳಿಂದ ಅವನಿಗೆ ಸ್ಪರ್ಶ ಇಲ್ಲ, ಅವನೊಳಗೆ ಭಗವಂತ ಇದ್ದಾನೆ, ಅವನಿನ್ನೂ ಭಿನ್ನನಾಗಿದ್ದಾನೆ. ಹೇಗೆ? ಅಗ್ನಿ ಒಂದೊಂದು ಕಟ್ಟಿಗೆಯಲ್ಲಿ ಇರುತ್ತೆ, ಅಲ್ಲಿ ಅಗ್ನಿ ಹೊರಗೆ ಬರುತ್ತೆ, ಬಂದಾಗ ಆಯಾ ಕಟ್ಟಿಗೆಯಲ್ಲಿ ಬಂದಿರತಕ್ಕಂಥ ಅಗ್ನಿ ವಿಶೇಷವಾಗಿ ಉರಿಯುವಾಗ ಆಯಾ ಬಣ್ಣವನ್ನು ಹೊಂದಿರುತ್ತೆ. ಆ ಬಣ್ಣವೆಲ್ಲ ಆ ಅಗ್ನಿಗೆ ಕಟ್ಟಿಗೆಯಿಂದ ಬಂದದ್ದಷ್ಟೇ ಹೊರತು ಅಗ್ನಿಗೆ ಸಹಜವಾದ ಬಣ್ಣವಿಲ್ಲವಯ್ಯ. ಭೂಮಿಗೆ ಸಂಬಂಧಪಟ್ಟಂಥ ಕಟ್ಟಿಗೆಯ ಭಾಗ, ಅದರಿಂದಾಗಿ ಅಗ್ನಿಯಲ್ಲಿ ಬಣ್ಣ ಬರ್ತಾ ಇದೆ. ಹಾಗೆ ಜೀವನಿಗೆ ಸಹಜವಾಗಿದೆ, ಯಾವ ಸಂಪರ್ಕ ಇಲ್ಲ, ಈ ಅವನಿಗೆ ಸ್ವರೂಪದಲ್ಲಿ ಯಾವ ರೀತಿಯಾದಂಥ ಈ ವಿಕಾರಗಳಿಲ್ಲ, ಈ ಶರೀರದ ಸಂಪರ್ಕದಿಂದಾಗಿ ಅವನಿಗೆ ಹೀಗಾಗ್ತಾ ಇದೆ. ಇನ್ನ ದೊಡ್ಡ ಮಾತನ್ನು ಹೇಳ್ತಾ ಇದ್ದಾರೆ. ಸರಿ, ಉತ್ತರ ಬಂತಿಲ್ಲಿ, ಸುಯಜ್ಞ ಸತ್ತು ಹೋಗಿಲ್ಲ, ಅವನಿದ್ದಾನೆ, ಅವನಿಗಾಗಿ ಅಳಬೇಕಾಗಿಲ್ಲ, ಈ ಶರೀರ ಮಾತ್ರ ಹೋಗುತ್ತೆ, ಅದು ಕಳಬೇಕಾಗಿಲ್ಲ, ಅವನು ದೂರ ಆಗಿದ್ದಾನೆ ಎಂದು ಅಳಬೇಕು ಅಂತ ಹೇಳಿದರೆ ದೂರ ಆಗೋದು ಸತ್ಯ, ಅದು ತಿಳ್ಕೊಂಡೇ ಇದ್ದೇವೆ. ದೊಡ್ಡ ವಿಚಾರ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ತಲೆಗೆ ಬಂದರೆ ನಮ್ಮಷ್ಟು ಸಿದ್ಧಪುರುಷರು ಇನ್ಯಾರು ಇಲ್ಲ. ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಪ್ರತಿಯೊಂದು ಜೀವಿಗೆ ಅವನ ಸಂಸಾರಾವಸ್ಥೆಯಲ್ಲಿ ಬರತಕ್ಕಂಥ ಸಂಪರ್ಕ ಬರತಕ್ಕಂಥ ವ್ಯಕ್ತಿಗಳಾಗಲಿ ಪದಾರ್ಥಗಳಾಗಲಿ ಎಂದಾದರೂ ಸರಿ ಅವನಿಂದ ದೂರ ಆಗಬೇಕು ಅಥವಾ ಅವನೇ ಅದರಿಂದ ದೂರ ಆಗಬೇಕು. ಇವನಿಲ್ಲೇ ಇರುವಾಗ ಇವನಿಂದ ದೂರ ಆಗಬೇಕದು, ಅಥವಾ ಅವು ಇಲ್ಲೇ ಇದ್ದರೆ ಇವನೇ ದೂರ ಆಗಿ ಎಲ್ಲೋ ಹೋಗಬೇಕು, ಸತ್ತು ಹೋಗೋದು ದೂರ ಹೋಗೋದು ಆಗುತ್ತೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಇರತಕ್ಕಂಥ ಏನು ಪದಾರ್ಥಗಳಾಗಲಿ ವ್ಯಕ್ತಿಗಳಾಗಲಿ ದಿನಾಗಲೂ ನೋಡುವಾಗ ಈ ಮಂತ್ರವನ್ನು ಜಪಿಸಬೇಕು. ಏನು ಮಂತ್ರ? ಇವೆಲ್ಲ ಭಗವಂತ ನನ್ನ ಕರ್ಮಾನುಸಾರವಾಗಿ, ಅವರ ಕರ್ಮಾನುಸಾರವಾಗಿ, ಪದಾರ್ಥದ ವಿಶೇಷ ಸ್ವಭಾವಾನುಸಾರವಾಗಿ ನನಗೆ ಸಂಪರ್ಕ ಕೊಟ್ಟಿದ್ದಾನೆ. ಎಷ್ಟರವರೆಗೂ ಈ ವ್ಯಕ್ತಿಗಳು ಪದಾರ್ಥಗಳ ಸಂಪರ್ಕ ನನಗೆ ಕರ್ಮದ ಮೂಲಕ ಇರುತ್ತೆ, ಅಷ್ಟು ಪರ್ಯಂತ ಇವೆಲ್ಲ ನನ್ನ ಜೊತೆಗಿರುತ್ತೆ, ಇವರೆಲ್ಲ ಇರ್ತಾರೆ. ಕರ್ಮದ ಸಂಪರ್ಕ ಹೋಯಿತಾ ಎಲ್ಲರೂ ದೂರ ಆಗ್ತಾರೆ, ದೇವರೇ ಇವರನ್ನು ದೂರ ಕರ್ಕೊಂಡು ಹೋಗ್ತಾರೆ, ಇವರೆಲ್ಲ ಗೊಂಬೆಗಳು, ಇವರ ವಶದಲ್ಲಿ ಇಲ್ಲದೇ ಇರುವಂತಹ ಗೊಂಬೆಗಳಿವರು, ದೇವರೇ ಇವರನ್ನು ದೂರ ಕರ್ಕೊಂಡು ಹೋಗ್ತಾನೆ. ಹೇಗೆ ಆ ಕರ್ಮದ ಸಂಪರ್ಕ ಬಂದಾಗ, ಕರ್ಮ ಪ್ರಭಾವ ಬಂದಾಗ ಎಲ್ಲರನ್ನ ಹತ್ತಿರ ತರ್ತಾನೆ, ಕರ್ಮ ಮುಗಿದ ಕೂಡಲೇ ಎಲ್ಲರನ್ನ ದೂರತ್ತು ಕರ್ಕೊಂಡು ಹೋಗ್ತಾ ಇದ್ದಾನೆ. ಆದ್ದರಿಂದ ಹತ್ತಿರ ಬಂದಾಗ ಇವರ ಮೇಲೆ ಮೋಹ ಬೆಳೆಸಿಕೊಂಡರೆ ದೂರ ಹೋದಾಗ ದುಃಖ ಪಡಬೇಕಾಗುತ್ತೆ. ಆದ ಕಾರಣ ಹತ್ತಿರ ಬಂದಾಗಲೇನೆ ಮಂತ್ರ ಜಪ, ಏನು ಇವೆಲ್ಲ ದೂರ ಆಗೋದೇ ದೂರ ಆಗೋದೇ ದೂರ ಆಗೋದೇ ಅಂತ ಯಾರಿಗೆ ಮನಸ್ಸಿನಲ್ಲಿ ಸದಾ ಬರ್ತಾ ಇರುತ್ತೆ, ಯಾರು ಸ್ಥಿರವಾಗಿ ಇದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ ಅವರಿಗೆ ದುಃಖ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವುದಿದ್ದರೂ ಯಾವುದು ಹೋದರೂ ಹಾ ಇವೆಲ್ಲ ಹೋಗೋದೆ, ಇವತ್ತಲ್ಲ ನಾಳೆ ಹೋಗೋದೆ, ಇವತ್ತಲ್ಲ ನಾಳೆ ಹೋಗೋದೆ. ಆ ಚಿಂತನೆ ಮಾಡಿ 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 ಒಂದು ದಿವಸ ಹೋದಾಗ ದುಃಖ ಇಲ್ಲ, ಹೋಗೋದು ಒಂದು ನಿಶ್ಚಯ ಆಯ್ತಲ್ಲ. ಯಾವಾಗಾದರೆ ಇದು ಮರೆತು ಹೋಗಿ ಆ ವ್ಯಕ್ತಿಗಳು ಪದಾರ್ಥಗಳ ಕಡೆಗೆ ಇವರು ಸದಾ ನನ್ನ ಜೊತೆಗೆ ಇರಬೇಕು, ಇವರು ಸದಾ ನನ್ನ ಜೊತೆಗೆ ಇರಬೇಕು ಅಂತ ಯಾವಾಗ ತಲೆಯಲ್ಲಿ ಬರುತ್ತೋ ಅವರು ದೂರ ಆದಾಗ ಪರಮ ದುಃಖ ನಮಗೆ ಕಟ್ಟಿಟ್ಟ ಬುದ್ಧಿ. ಅದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಪ್ರಧಾನವಾಗಿ ಒಂದು ವಿಷಯ ಹೇಳ್ತಾರೆ, ನಮ್ಮ ಜೊತೆಗೆ ಮಾತಾಡ್ತಾ ಇದ್ದ, ನಮ್ಮ ಜೊತೆಗೆ ವ್ಯವಹಾರ ಮಾಡ್ತಿದ್ದ, ಅವನಿಲ್ಲ ಸುಯಜ್ಞ. ಅದಕ್ಕೆ ಉತ್ತರ ಕೊಡ್ತಾರೆ, ಎಷ್ಟೋ ನ ಶ್ರೋತ ನಾನು ವಕ್ತ ಎಂ ಮುಖ್ಯೋಪ್ಯತ್ರ ಮಹಾನಸು. ನಿಮ್ಮ ಜೊತೆಗೆ ಯಾರು ಮಾತಾಡ್ತಾ ಇದ್ರು ಅವರಿಗಾಗಿ ದುಃಖ ಪಡ್ತಾ ಇದ್ದೀರಾ? ಈ ಶರೀರದಲ್ಲಿದ್ದು ನಿಮ್ಮ ಜೊತೆಗೆ ಮಾತಾಡಿದ್ದೆಲ್ಲ ಮುಖ್ಯ ಪ್ರಾಣ, ನಿಮ್ಮ ಜೊತೆಗೆ ಈ ಶರೀರದಲ್ಲಿದ್ದು ಪ್ರವರ್ತನೆ ಮಾಡಿದ್ದೆಲ್ಲ ಭಗವಂತ. ಜೀವಿ ಒಳಗಿದ್ದ ಒಂದು ವೇಳೆ ಶರೀರದಿಂದ ಜೀವಿಯನ್ನು ಹೊರತೆಗೆದು ನಿಲ್ಲಿಸಿದರೆ ನೀವೇ ಗುರುತು ಹಿಡಿಯಲ್ಲ, ಯಾರಿವ ಅಂತ ನೀವು ಹೇಳ್ತೀರ, ಹೌದಲ್ವೋ? ಆದ್ದರಿಂದ ಈ ದುಃಖ ಕೂಡಲ್ಲ ಅಂತ ಹೇಳ್ತಾ, ಈ ದುಃಖ ಎಷ್ಟು ಅನರ್ಥಕಾರಿ. ವ್ಯಕ್ತಿಗಳ ಪದಾರ್ಥಗಳ ಅಂಟಿನಿಂದ ದುಃಖ ಸ್ವಲ್ಪ ಇರಬಹುದು, ಅದು ಪೂರ್ಣವಾಗಿ ನಮ್ಮ ಜೀವನ ಇಡಿಗಿದ್ದರೆ ನಮ್ಮ ಜೀವನವೇ ಹಾಳಾಗುತ್ತೆ ಎಂಬುದಕ್ಕೆ ಒಂದು ದೃಷ್ಟಾಂತ ಅಲ್ಲಿ ಕೊಡ್ತಾರೆ. ಎರಡು ಪಕ್ಷಿಗಳು, ಕುಲಿಂಗ ಮಿಥುನ, ಒಳ್ಳೆ ಎರಡು ಪಕ್ಷಿಗಳು ತಮ್ಮ ಪರಿವಾರ ಜೊತೆಗೆ ಚೆನ್ನಾಗಿ ಆಟ ಆಡ್ತಾ ಇದ್ವು ಕಾಡಲ್ಲಿ. ಒಂದು ಸಲ ಬೇಟೆಗಾರ ಒಂದು ಪಕ್ಷಿಯನ್ನು ಬಲೆಯಾಗಿ ಹಿಡಿತಾ ಇದ್ದಾನೆ. ಹಿಡಿದಾಗ ಇನ್ನೊಂದು ಪಕ್ಷಿ ಹಾರಿ ಹೋಗದೆ ಅಲ್ಲೇ ಕೂತು ಅಳತಾ ಇತ್ತು. ಬಾಣದಿಂದ ಅದನ್ನು ಹೊಡೆದ ಕೊಂದ. ಮೃತ್ಯು ಒಬ್ಬರನ್ನು ಹಿಡಿದಾಗ ನಾವು ಚೂರು ಎಚ್ಚರದಿಂದ ದೇವರ ಚಿಂತನೆ ತೊಡಬೇಕು. ಹಾಗೆ ಮಾಡದೆ ನಾವು ಹೋದವರಿಗಾಗಿ ಅಳತಾನೇ ಇದ್ದರೆ ನಾವೂ ಹೋಗಬೇಕಾಗುತ್ತೆ. ಇದ್ದದ್ರೊಳಗೆ ಸಾಧನೆ ಮುಗಿಸ್ಕೊಂಡು ಹೋಗಬೇಕು, ಅಳತಾ ಕೂತರೆ ಏನು ಉಪಯೋಗ ಅಂತ ಯಮಧರ್ಮರಾಜರು ಕೊಟ್ಟ ಉಪದೇಶದಿಂದ ಅವರೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಇದೆಂಥ ಉಪದೇಶ ಕೊಡ್ತಾ ಇದ್ದಾನೆ ಈ ಹುಡುಗ ಅಂಥೇಳಿ ಆಶ್ಚರ್ಯಪಟ್ಟು ಆ ಗಂಡನ ಶರೀರವನ್ನು ದಹನಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ. ಈ ಉಪದೇಶವೆಲ್ಲ ಕೇಳಿ ಕೇಳಿ ವಿಶೇಷವಾಗಿರ್ತಕ್ಕಂಥ ಇದು ದೈತ್ಯಪದೇಹ ವಾಕ್ಯಂ ದಿತಿರಾಕರಣ್ಯ ಸಹಸ್ನುಷ ಪುತ್ರ ಶೋಕಂ ಕ್ಷಣಾತ್ಯಕ್ತ ತತ್ವೇ ಚಿತ್ತಮಧಾರಯತ. ದಿತಿದೇವಿ ಮಗನ ಉಪದೇಶವನ್ನು ಕೇಳಿ ಕ್ಷಣದಲ್ಲಿ ದುಃಖವನ್ನೆಲ್ಲ ಬಿಟ್ಟು ಭಗವಂತನಲ್ಲಿ ಮನಸ್ಸಿಟ್ಟು ಸಂತೋಷ ಪಡ್ತಾ ಇದ್ದಂತೆ. ಅದಕ್ಕೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ಮಾತಿನಿಂದ ಇನ್ನೊಬ್ಬ ವ್ಯಕ್ತಿಗೆ ಸಂತೋಷ ಆಗಿ ತಾನು ಅದನ್ನು ಅನುಷ್ಠಾನಕ್ಕಿಡಬೇಕು ಎಂಬ ಹುರುಪು ಬಂತ, ಹೇಳಿದವರಿಗೆ ಅನುಷ್ಠಾನಕ್ಕಿದ್ದೇ ಇರಬೇಕು. ಹೇಳುವಂಥ ವ್ಯಕ್ತಿ ಸ್ವಯಂ ತಾನು ಅನುಷ್ಠಾನಕ್ಕಿಡದೆ, ತಾನು ಆ ಚಿಂತನಾದಿಗಳನ್ನು ಮಾಡದೆ ಹೇಳಿದರೆ ಕೇಳಿದವರಲ್ಲಿ ಅದು ಪರಿಣಾಮ ಬೀರಲ್ಲ, ಪರಿಣಾಮಕಾರಿ ಆಗಲ್ಲ. ಇಲ್ಲಿ ದೈತ್ಯ ಹಿರಣ್ಯಕಶಿಪು ಅವನಿಷ್ಟು ಅನುಷ್ಠಾನಕ್ಕಿಟ್ಟಿರ್ತಾನೆ ಇದೆಲ್ಲ. ಅದಕ್ಕೆ ಹೇಳ್ತಾರೆ, ಒಳಗಿರತಕ್ಕಂಥ ಜಯ ಅಪರೂಪದ ಅನುಷ್ಠಾನದ ನಿಧಿ. ಆದ್ದರಿಂದ ಜಯನ ಮಾತು ಕೇಳಿದಂಥ ದಿತಿ ದೇವಿ ತಾನು ದುಃಖವನ್ನು ತ್ಯಾಗ ಮಾಡಿ ಭಗವಂತನ ಚಿಂತನೆಯಲ್ಲೇ ತೊಡಗಿದ್ಲು ಅಂತ ವಿಶೇಷವಾಗಿರತಕ್ಕಂಥ ಉಪದೇಶ ಹಿರಣ್ಯಕಶಿಪು ಕೊಟ್ಟ. ನಂತರ ತಾನು ಅಜೇಯಂ ಅಜರಾಮರಂ ಆತ್ಮಾನಂ ಅಪ್ರತಿದ್ವಂದ್ವಂ ಏಕರಾಜಂ ವ್ಯಧಿತ್ಸತ. ತನ್ನನ್ನು ತಾನು ವಿಶೇಷವಾಗಿ ಯಾರಿಗೂ ಸೋಲದೇ ಇರುವಂಥ ವ್ಯಕ್ತಿಯನ್ನಾಗಿ ನಾನಿರಬೇಕು, ಏಕರಾಜನಾಗಬೇಕು ಅಂತ ಇಚ್ಛಾಪಟ್ಟು ಮಂದರ ಪರ್ವತದ ವಿಶೇಷವಾದ ಸುತ್ತು ಪ್ರದೇಶದಲ್ಲಿ ಪರಮ ದಾರುಣವಾದ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಎಂಥ ತಪಸ್ಸನ್ನು ಮಾಡಿದ ಅಂದರೆ ಹೇಳಿದರೆ, ಊರ್ಧ್ವಬಾಹು ನಭೋದೃಷ್ಟಿ ಪಾದಾಂಗುಷ್ಟಾಶ್ರಿತಾವನಿ ಜಟಾಧೀಧಿಪಿರೇ ರೇಜೇ ಸಂವರ್ತಾರ್ಕ ಇವಾಂಶುಭಿ. ಒಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ಒಂದು ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತಿದ್ದಾನೆ, ಎರಡೂ ಕೈಗಳನ್ನು ಮೇಲೆ ಇಟ್ಟಿದ್ದಾನೆ. ಊರ್ಧ್ವ ಬಾಹು ನಭೋದೃಷ್ಟಿ ಕಣ್ಣನ್ನು ಮೇಲಕ್ಕೆ ಇಟ್ಟಿದ್ದಾನೆ, ಅಂಗುಷ್ಠದ ಮೇಲೆ ನಿಂತಿದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಬೇಕಾದ ಪ್ರಯತ್ನ ಮಾಡಬಹುದು ಪ್ರವಚನ ಆದಮೇಲೆ, ಒಂದು ಕಾಲು ಮೇಲೆ ನಿಲ್ಲುವುದೇ ಕಷ್ಟ, ಅದು ಬ್ಯಾಲೆನ್ಸ್ ಮಾಡಿಕೊಳ್ಳಿಕ್ಕೆ ಎರಡು ಕೈಗಳನ್ನು ಹೀಗೆ 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 ಮಾಡಿಕೋಬೇಕಾಗತ್ತೆ. ಎರಡೂ ಕೈಗಳನ್ನು ಮೇಲಕ್ಕಿಟ್ಟು ಒಂದು ಕಾಲು ಮೇಲೆ ನಿಂತು ನೋಡಿ, ಅದು ಒಂದು ಕಾಲು ಮೇಲೆ ನಿಂತಾಗ ಎಲ್ಲಿ ಬಿದ್ದೋಗ್ತೀವೋ ಅಂತ ಕಣ್ಣು ಕೆಳಗೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು, ಕೈ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು. ಕಣ್ಣನ್ನು ಮೇಲಕ್ಕೆ ಇಟ್ಟ ನಭೋದೃಷ್ಟಿ ಊರ್ಧ್ವಬಾಹು ಎರಡೂ ಕಾಯಿಗಳ ಮೇಲಕ್ಕಿಟ್ಟ, ಒಂದು ಕಾಲು ಮೇಲೆ ನಿಂತಿದ್ದಾನೆ, ಎಷ್ಟು ಕಾಲ ನಿಲ್ಲಿಕ್ಕಾಗುತ್ತೆ ನಿಂತು ನೋಡಿ. ಅಂಥದ್ದು 100 ವರ್ಷಗಳ ಕಾಲ, ದೇವತಾ ಮಾನದಿಂದ 100 ವರ್ಷಗಳ ಕಾಲ ನಿಂತ. ಹೇಳ್ತಾ ಇದ್ದಾರೆ, ನಮ್ಮ ಪ್ರಕಾರ ಎಷ್ಟು ವರ್ಷ? 36,000 ವರ್ಷಗಳ ಕಾಲ ನಿಂತ ಮಹಾನುಭಾವ. ಆ ರೀತಿಯಲ್ಲಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ. ಅವನ ತಪಸ್ಸು ಮಾಡುವಾಗ ತಲೆಯಿಂದ ಅಗ್ನಿ ಹೊರಟು ಬರ್ತಾ ಇದೆ. ಆ ಅಗ್ನಿಯಿಂದಾಗಿ ವಿಶೇಷವಾಗಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗ್ಬಿಟ್ರು, ಯಾರು ತಿರುಗ್ತಾ ಇಲ್ಲ. ಇಡೀ ಜಗತ್ತೆಲ್ಲ ತಪಿಸಿ ಹೋಗ್ತಾ ಇದೆ ಅವನ ತಪಸ್ಸಿನಿಂದ. ನಂತರ ವಿಶೇಷವಾಗಿ ನದಿಗಳು, ನಂತರ ಸಮುದ್ರಗಳು ಉಕ್ಕೇರಿ ಬರ್ತಾ ಇವೆ. ನಂತರ ಸದ್ವೀಪಾದ್ಯ ಚಚಾಲ ಭೂ ದ್ವೀಪಗಳು, ನಂತರ ಬೆಟ್ಟಗಳಿಂದ ಕೂಡಿಕೊಂಡ ಭೂಮಿ ಕಂಪಿಸಿ ಹೋಗ್ತಾ ಇದೆ ಅವನ ವಿಶೇಷವಾಗಿರತಕ್ಕಂಥ ತಪಸ್ಸಿಗೆ. ನಿಪೇತು ಸಗ್ರಹ ಸ್ತಾರಾಹ ಜಜ್ವಲುಶ್ಚ ದಿಶೋ ದಶ, 10 ದಿಕ್ಕುಗಳು ಉರಿತಾ ಇವೆ, ಮೇಲಿಂದ ನಕ್ಷತ್ರಗಳು ಗ್ರಹಗಳು ಎಲ್ಲವೂ ಉದುರಿ ಬೀಳತಾ ಇವೆ. ಇಂಥ ಎಲ್ಲರೂ ಕೂಡ ವಿಶೇಷವಾಗಿ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ, ಸ್ವಾಮಿ ನಿಮಗಾಗಿ ತಪಸ್ಸನ್ನು ಮಾಡುತ್ತಾ ಇದ್ದಾನೆ, ನಿಲ್ಲಿಸಿ, ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇವನ ತಪಸ್ಸಿನ ಉದ್ದೇಶ ನಿಮಗೆ ಗೊತ್ತು, ಆದರೂ ನಾವು ಹೇಳ್ತಾ ಇದ್ದೇವೆ. ಇವ ತಪಸ್ಸನ್ನು ಮಾಡಿ ತನ್ನ ಆಯುಷ್ಯವನ್ನು ಅಕ್ಷಯ ಮಾಡಿಕೋಬೇಕು ಅಂತಿದ್ದಾನೆ. ಆದಮೇಲೆ ಮತ್ತೂ ತಪಸ್ಸು ಮಾಡಿ ನಿಮ್ಮ ಪದವಿಯನ್ನು ಪಡಿಬೇಕು ಅಂತಿದ್ದಾನೆ, ನಿಮ್ಮನ್ನು ಇಳಿಸಿ. ಇಂಥ ದುಷ್ಟವಾದ ಆಲೋಚನೆ ಅವನಿಗಿದೆ ಅಂತ ಹೇಳಿದಾಗ, ಯಾಕೆ ಬ್ರಹ್ಮದೇವರ ಪದಕ್ಕೆ ಇವನು ಬಂದು ಇವನೇನು ಮಾಡುತ್ತಾನೆ? ಅಧ್ಯಾಸ್ತೆಯೇ ಸರ್ವಧಿಷ್ಣೇಭ್ಯ ದಿಷ್ಣೇಭ್ಯ ಪರಮೇಷ್ಠೇ ನಿಜಾಸನಂ ತದಹಂ ವರ್ಧಮಾನೇನ ತಪೋಯಜ್ಞ ಸಮಾಧಿನ ಅನ್ಯತೇಹಂ ಅನ್ಯತೇಹಂ ವಿದಾಸ್ಯೇಹಂ ಅಯಥಾ ಪೂರ್ವ ಮೋಜಸ. ಬ್ರಹ್ಮದೇವರು ಯಾವಾಗ ನೋಡಿದರೂ ಒಂದೇ ಥರ ಸೃಷ್ಟಿ ಮಾಡ್ತಾ ಇದ್ದಾರೆ, ನಾನು ಬೇರೆ ರೀತಿ ಸೃಷ್ಟಿ ಮಾಡುತ್ತೇನೆ ಎಂದು ತಪಸ್ಸಿಗೆ ತೊಡಗಿದ್ದಾನೆ ಎಂದಾಗ, ಬ್ರಹ್ಮದೇವರು ವಿಶೇಷವಾಗಿ ಭೃಗ್ವಾದಿ ಋಷಿಗಳಿಂದ ಕೂಡಿಕೊಂಡು ಬರ್ತಾ ಇದ್ದಾರೆ, ಅವನಿಗೆ ದರ್ಶನವನ್ನು ಕೊಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಹೇ ನೋಡುತ್ತಾರೆ, ಇಡೀ ಗೆದ್ದಲು ಹುಳ ಶರೀರವನ್ನು ತಿಂದುಬಿಟ್ಟಿದೆ, ಹುತ್ತು ಬೆಳೆದು ಹೋಗಿದೆ, ಅಸ್ಥಿಗತನಾಗಿದ್ದಾನೆ. ಪ್ರಾಣಾಹ ಅಸ್ಥಿಷು ಸೇರತೆ, ಪ್ರಾಣಗಳೆಲ್ಲ ಅಸ್ಥಿಗಳಲ್ಲಿ ಸೇರಿಕೊಂಡಿದೆ. ಅಂಥ ಕಾಲಕ್ಕೆ ಅವನನ್ನು ನೋಡಿ ನಗ್ತಾ ಇದ್ದಾರಂತೆ. ಎಂಥ ಹುಚ್ಚು, ಇವರು ಎಷ್ಟು ಕಾಲ ತಪಸ್ಸು ಮಾಡಿದರೂ ಬ್ರಹ್ಮ ಪದವಿಯವರಿಗೆ ಬರೋದಿಲ್ಲ, ಆದರೆ ಹುಚ್ಚುತನದಿಂದ ಮಾಡ್ತಾ ಇದ್ದಾರೆ ಇವರು ಅಂತ ನಂತರ ವಿಶೇಷವಾಗಿ ಪ್ರೋಕ್ಷಣೆ ಮಾಡುತ್ತಾ ಇದ್ದಾರೆ ಅವನನ್ನು. ಕಮಂಡಲು ಹೇಳ್ತಾ ಇದ್ದಾರೆ, ಕಮಂಡಲು ರಾಧಸ ಅಮೋಘ ರಾಧಸ, ಅದ್ಭುತವಾದ ಶಕ್ತಿ ಇರತಕ್ಕಂಥ ಕಮಂಡಲು ಜಲದಿಂದ ಪ್ರೋಕ್ಷಣೆ ಮಾಡಿದ ಕೂಡಲೇ ವಜ್ರ ಕಾಯನಾಗಿ ಬರ್ತಾ ಇದ್ದಾನೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ದೋ ಶಿಕಾಶ್ಯಪ ವರದೋಹಮನುಪ್ರಾಪ್ತ ಉರಿಯತಾಂ ಇಪ್ಸಿತೋ ವರ. ಹೇ ಕಾಶ್ಯಪ, ಕಶ್ಯಪರ ಮಗನೇ, ನಿನಗೆ ವರ ಕೊಡ್ತಾ ಇದ್ದೇನೆ, ತಪಸ್ಸಿದ್ಧನಾಗಿದ್ದೀಯ ಅಂತ ಹೇಳಿದು ಕೊಡಲೇ ಅಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ ಬ್ರಹ್ಮದೇವರನ್ನು. ನಂತರ ಪುನಃ ಕೇಳ್ತಾ ಇದ್ದಾನೆ, ಯದಿ ದಾಸಸಿ ಅಭಿಮತಾನ್ ವರಾನ್ಮೇ ವರದೋತ್ತಮ ಭೂತೇಭ್ಯ ತದ್ವಿಸೃಷ್ಟೇಭ್ಯ ಮೃತ್ಯುರ್ಮಾಭೂನ್ ಮಮ ಪ್ರಭೋ. ಒಂದು ವೇಳೆ ನೀವು ನನಗೆ ಅಭಿಮತವಾದ ವರಗಳನ್ನು ಕೊಡುವುದೇ ಆದರೆ, ನನಗೆ ಬೇಕಾದ ವರಗಳನ್ನು ಕೊಡುವುದೇ ಆದರೆ, ನಿಮ್ಮಿಂದ ಸೃಷ್ಟರು ಆಗಿರ್ತಕ್ಕಂಥ ಯಾರಿಂದಲೂ ನನಗೆ ಸಾವು ಬರಬಾರದು. ನಾಂತಹ ಬಹಿ ದಿವಾ ನಕ್ತಂ ಅನ್ಯಸ್ಮಾದಪಿ ಚಾಯುಧೈಹಿ, ಹೊರಗೂ ಸಾವು ಬರಬಾರದು, ಒಳಗೂ ಸಾವು ಬರಬಾರದು, ನಂತರ ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು, ಯಾವುದೇ ಆಯುಧಗಳಿಂದ ಸಾವು ಬರಬಾರದು. ನಭೂಮವು ನಾಂಬರೇ ಮೃತ್ಯು ನ ನರೈಹಿ ನ ಮೃಗೈರಪಿ, ಕೊನೆಗೆ ಭೂಮಿಯಲ್ಲಿ ಸಾವು ಬರಬಾರದು, ಆಕಾಶದಲ್ಲಿ ಸಾವು ಬರಬಾರದು, ನಂತರ ವಿಶೇಷವಾಗಿ ಮನುಷ್ಯರಿಂದ ಸಾವು ಬರಬಾರದು, ಮೃಗಗಳಿಂದ ಸಾವು ಬರಬಾರದು, ದೇವತೆಗಳಿಂದ ಸಾವು ಬರಬಾರದು, ದೈತ್ಯನ ಯಾರ ಸಾವು ಬರಲೇಬಾರದು. ಇನ್ನ ಮತ್ತು ಇನ್ನ ಎಲ್ಲೂ ಸಾವು ಬರುತ್ತೆ ಅಂತ ತಲೆಗಿದೆ. ಅದಕ್ಕೆ ಅವನು ಇಡೀ ಲೋಕವನ್ನು ಎರಡು ಭಾಗ ಮಾಡ್ತಾ ಇದ್ದಾನೆ, ವ್ಯಸುಭಿರವ ಅಸುಮದ್ಭಿರವ ಅಂತ. ಅಂದರೆ ವ್ಯಸುಭಿಹಿ ಅಂದರೆ ವಿಗತ ಅಸು, ಪ್ರಾಣ ಇಲ್ಲದ್ದರಿಂದಾಗಲಿ, ಅಸುಮದ್ಭಿಹಿ ಪ್ರಾಣ ಇದ್ದದ್ದು, ಪ್ರಾಣ ಇಲ್ಲದ್ದು ಪ್ರಾಣ ಇದ್ದದ್ದು ಅಂತ ಎರಡು ವರ್ಗ ಪ್ರಪಂಚದಲ್ಲಿ. ಅದರಿಂದ ನನಗೆ ಸಾವು ಬರಬಾರದು. ದೇವತೆಗಳು, ಅಸುರರು, ಸರ್ಪಗಳು, ಯಾರಿಂದಲೂ ನನಗೆ ಸಾವು ಬರಬಾರದು. ಯುದ್ಧದಲ್ಲಿ ಯಾರೂ ನನ್ನ ಜೊತೆಗೆ ಜಯಿಸಬಾರದು. ಎಲ್ಲರಿಗೂ ನಾನು ವಿಶೇಷವಾಗಿ ನಾನೇ ಒಡೆಯನಾಗಿರಬೇಕು. ಎಲ್ಲ ಲೋಕಪಾಲಕರ ವೈಭವ ನನಗೆ ಬರಬೇಕು. ಸರ್ವೇಷಾಂ ಲೋಕಪಾಲಾಣಾಂ ಮಹಿಮಾನಂ ತದಾತ್ಮನಃ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಲೋಕಪಾಲಕರ ವಿಶೇಷವಾಗಿರತಕ್ಕಂಥ ಮಹಿಮೆ ಅಂದರೆ ಪ್ರಭಾವ ನನಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಪ್ರಾದಾ ತಪಸಾ ಪ್ರೀತ ವರಾಂತ ಸುದುರ್ಲಭಾನ್, ದುರ್ಲಭವಾದ ವರಗಳೆಲ್ಲ ಕೊಟ್ಬಿಡ್ತಾ ಇದ್ದಾರೆ. ಎಲ್ಲ ನನಗೆ ಈ ದುರ್ಲಭವಾದ ವರಗಳೆಲ್ಲ ಕೊಡ್ತಾ ಇದ್ದೇನೋ, ಒಟ್ಟಾರೆ ಕೇಳಿದ್ದೇನೆ, ಸಾವೇ ಬೇಡ ಅಂತ ಕೇಳಲಿಕ್ಕಾಗಿಲ್ಲ. ಈ ಥರ ಸಾವು ಬೇಡ, ಈ ಥರ ಸಾವು ಬೇಡ, ಈ ಥರ ಸಾವು ಬೇಡ ಅಂತ ಕೇಳಿತ್ತು. ಅಂದರೆ ಆ ಎಲ್ಲ ಬಿಟ್ಟು ಬೇರೋ ಯಾವುದೋ ಒಂದು ಥರ ಸಾವು ಬೇಕು ಅಂತ ಕೇಳಿದ್ದೆಲ್ಲ, ಒಟ್ಟಾರೆ ಸಾವೇ ಬೇಡ ಅಂತ ಬರಲಿಲ್ಲ. ಎಲ್ಲ ರೀತಿಯಲ್ಲೂ ಬೇಡ ಅಂದರೆ ಅನ್ಬೋದು, ಈ ರೀತಿ ಬೇಡ, ಈ ರೀತಿ ಬೇಡ, ಅದು ಇನ್ನೊಂದು ರೀತಿ ಬೇಕು ಅಂತ. ನೀನು ಏನೇ ವರಗಳು ಪಡೆದಿದ್ರು ನಿನ್ನ ಕೊಲ್ಲಲಿಕ್ಕೆ ನಮ್ಮ ಸ್ವಾಮಿ ಸಮರ್ಥನಿದ್ದಾನೆ. ಚಾಪೆ ಕಡೆಗೆ ತೂರುವವರು ಇದ್ದರೆ ರಂಗೋಲೆ ಕಡೆಗೆ ತೂರುವವರು ಅಂತ ಇನ್ನೊಬ್ಬರು ಇರ್ತಾರಲ್ಲ, ಆ ಥರ ನಮ್ಮ ಸ್ವಾಮಿ ಇದ್ದಾನಯ್ಯ, ಚಿಂತೆ ಮಾಡಬೇಡ. ನಂತರ ಮೊದಲೇ ಇವ ದುಷ್ಟ ವರಬಲ ಸಿಕ್ಕಿದೆ, ಎಲ್ಲರನ್ನ ಗೆದ್ದ, ಎಲ್ಲ ಸ್ವರ್ಗಾದಿಗಳನ್ನು ಗೆದ್ದ. ನಂತರ ವಿಶೇಷವಾಗಿರತಕ್ಕಂಥ ವಿಜಿತ್ಯ ದಿಶ ಸರ್ವಾಹ ಲೋಕಾಂ ತ್ರೀನ್ ಮಹಾಸುರಃ, ವಿಶೇಷವಾಗಿರತಕ್ಕಂಥ ಎಲ್ಲರನ್ನು ಕೂಡ, ಅಂದರೆ ಯಾರು ಯಾರು ತನಗೆ ವಶರಾಗಬೇಕು ಅವರೆಲ್ಲ ವಶ ಮಾಡಿಕೊಳ್ತಾ ಇದ್ದಾನೆ. ನಂತರ ಜಹಾರ ಲೋಕಪಾಲಾನಾಂ ಸ್ಥಾನಾನಿ ಸಹ ತೇಜಸ, ತೇಜಸ್ಸಿನ ಸಹಿತವಾಗಿ ಲೋಕಪಾಲಕರ ಸ್ಥಾನಗಳನ್ನು ತಾನು ತಗೊಳ್ತಾ ಇದ್ದಾನೆ. ಇನ್ನು ಎಲ್ಲ ರೀತಿಯಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಹೇಗಿದೆ, ಯಾರಾದರೇ ಹಿರಣ್ಯಕಶುವಿಗೆ ಜಯವಾಗಲಿ ಎಂದವರಿಗೆ ಒಳ್ಳೆ ದಿಗ್ವಿಜಯ, ಅವನೇ ದೇವರು ಅಂದವರಿಗೆ ದಿಗ್ವಿಜಯ, ಯಾರಾದರೂ ಅಲ್ಲ ಅಂದರೆ ಅವನು ತಲೆ ಕಡಿತಾ ಇದ್ದಾನೆ, ಯಾರು ಶ್ರೀಹರಿ ಅಂದರೆ ಅವನು ತಲೆ ಕಡಿತಾ ಇದ್ದಾನೆ. ಅವನ ಉಗ್ರವಾದ ಶಾಸನಕ್ಕೆ ಎಲ್ಲರೂ ತೊಂದರೆ ಪಟ್ಟರು ಭಗವಂತನ ಚಿಂತನೆ ಮಾಡ್ತಾ ಇದ್ದಾನೆ. ತಸ್ಯೋದ್ದಂಡ ತಸ್ಯ ಉಗ್ರದಂಡ ಸಂವಿಘ್ನಾ ಸರ್ವೇ ಲೋಕಾ ಸಪಾಲಕಾ ಅನ್ಯತ್ರ ಅಲಬ್ಧ ಶರಣಾ ಶರಣಂ ಯಯುರಚ್ಯುತಂ. ಬೇರೊಂದು ಕಡೆ ಅವರಿಗೆ ಯಾರಿಗೆ ದಿಕ್ಕು ಸಿಗಲಿಲ್ಲ, ಲೋಕಪಾಲಕ ಸಹಿತವಾಗಿ ಎಲ್ಲ ಲೋಕದವರು ಭಗವಂತನನ್ನ ಶರಣಾಗತರಾಗ್ತಾ ಇದ್ದಾರೆ, ಭಗವಂತನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ವಿಶೇಷವಾಗಿರತಕ್ಕಂಥ ಭಗವಂತನನ್ನ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ತಸ್ಮೈ ನಮೋಸ್ತು ಕಾಷ್ಠಾಯೈ ಯತ್ರಾತ್ಮ ಹರಿರೀಶ್ವರ ಯದ್ಗತ್ವಾನ ನಿವರ್ತಂತೆ ಶಾಂತಾ ಸನ್ಯಾಸಿನೋ ಮಲಾಹ. ತಮ್ಮ ಹೃದಯದಲ್ಲಿರತಕ್ಕಂತಹ ಭಗವಂತನನ್ನ ಶರಣಾಗತರಾಗ್ತಾ ಇದ್ದಾರೆ. ಜಗತ್ತು ಯಾರನ್ನ ಶರಣಾಗತರಾಗಿ ಎಲ್ಲರೂ ಚೆನ್ನಾಗಿರ್ತಾರೋ, ಎಲ್ಲರನ್ನೂ ಯಾರು ರಕ್ಷಣೆ ಮಾಡ್ತಾ ಇರ್ತಾರೋ ಅಂತಹ ಸ್ವಾಮಿ ಇರುವ ದಿಕ್ಕಿಗೆ ನಮಸ್ಕಾರ. ಎಲ್ಲಿಯಾದರೆ ಹರಿಹಿ ನಮ್ಮ ಹೃದಯದಲ್ಲಿರುವ ಸ್ವಾಮಿ ಈಶ್ವರ ಎಲ್ಲ ಜಗತ್ತಿಗೆ ನಿಯಾಮಕನಾಗಿದ್ದಾನೋ ಆ ಸ್ವಾಮಿ ಎಲ್ಲಿದ್ದಾನೋ, ಎಲ್ಲಿಗೆ ಹೋದರೆ ಶಾಂತರಾದ ಸನ್ಯಾಸಿಗಳು ಶುದ್ಧರು ಮತ್ತಿರುಗಿ ಬರೋದಿಲ್ಲವೋ ಸಂತೋಷವಾಗಿರುತ್ತಾರೋ ಅಂಥ ದೇವರ ದಿಕ್ಕಿಗೆ ನಮಸ್ಕಾರ. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೇ ವಿಶುದ್ಧಾನುಭವಾನಂದ ಸಂದೋಹಾಯ ಯಥೋ ಅಭಯಂ. ಹೇ ಸ್ವಾಮಿ, ನಿನ್ನಿಂದ ಅಭಯವಯ್ಯ, ಎಲ್ಲರಿಗೂ ಭಯದಲ್ಲಿದ್ದೇವೆ ನಾವು, ನೀನೇ ಅಭಯ ಕೊಡಬೇಕು ಅಂತ ಹೇಳಿದಾಗ ಆಕಾಶವಾಣಿ ಆಗ್ತಾ ಇದೆ. ಮಾಭೈಷ್ಟ ಭೂತಶ್ರೇಷ್ಠಾ ಸರ್ವೇಷಾಂ ಭದ್ರಮಸ್ತುವಃ ಮದ್ದರ್ಶನಂ ಹಿ ಭೂತಾನಾಂ ಸರ್ವಶೈವಪತ್ತಯೇ. ಅಯ್ಯ ದೇವತೆಗಳರ, ಹೇ ಸಜ್ಜನರ, ಎಲ್ಲರಿಗೂ ನಾನು ಅಭಯ ಕೊಡ್ತಾ ಇದ್ದೇನೆ, ಯಾರು ಹೆದರಬೇಡಿ. ಈ ದುಷ್ಟನ, ಈ ದೈತ್ಯನ ದುಷ್ಟತನ ನನಗೆ ಗೊತ್ತಾಗಿದೆ. ತಸ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತ, ಅದರ ಶಾಂತಿಯನ್ನು ಮಾಡ್ತೇನೆ, ಸ್ವಲ್ಪ ಕಾಲ ಕಾಯಬೇಕು. ಯಾವಾಗ ದೇವತೆಗಳಲ್ಲಿ, ವೇದಗಳಲ್ಲಿ, ಗೋವುಗಳಲ್ಲಿ, ವಿಪ್ರರಲ್ಲಿ, ಸಾಧುಗಳಲ್ಲಿ, ಧರ್ಮದಲ್ಲಿ ನನ್ನಲ್ಲಿ ವಿದ್ವೇಷ ಬರುತ್ತೋ ಅಂಥವ ಬೇಗ ನಾಶ ಆಗ್ತಾನೆ. ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾದೃಖ್ಯೇತ್ ಹನಿಷ್ಯೇಭಿ ವರೋಜಿತಂ. ಯಾವಾಗಾದರೆ ವೈರರಹಿತನಾದ ಶಾಂತನಾದ ತನ್ನ ಮಗನಿಗೆ ದ್ರೋಹ ಮಾಡುತ್ತಾನೋ ಪ್ರಹ್ಲಾದನಿಗೆ, ಆವಾಗ ಅವನು ಎಷ್ಟೇ ವರಗಳಿಂದ ದರ್ಪಿತನಾದರೂ ಕೊಂದು ಬಿಡುತ್ತೇನೆ ಅಂತ ಹೇಳಿದಾಗ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವ ಸತ್ತ ಅಂತ ತಿಳ್ಕೊಂಡಂತೆಲ್ಲರೂ. ತಸ್ಯ ದೈತ್ಯ ಪದೇ ಪುತ್ರಾಃ ಚತ್ವಾರಃ ಪರಮದ್ಭುತಃ ಪ್ರಹ್ಲಾದೋ ಭೂನ್ ಮಹಾಂಸ್ತೇಷಾಂ ಗುಣೈಃ ಮಹದುಪಾಸಕಃ. ಆ ದೈತ್ಯಪದಿಗೆ 4 ಜನ ಮಕ್ಕಳಿದ್ದರಯ್ಯ, ಅದರಲ್ಲಿ ಹೇಳ್ತಾರೆ ನಾರದರು ಪರಿಚಯ ಮಾಡಿಕೊಡೋದು. ನಾರದರೇ ಅದ್ಭುತವಾದ ವ್ಯಕ್ತಿ ಅಂತ ನಾರದರು ಮೈ ಮರೆತು ಪರಿಚಯ ಮಾಡಬೇಕಾದರೆ ಈ ವ್ಯಕ್ತಿಗಳು ಹೇಗಿರಬೇಕು? ನಾಲ್ಕು ಜನ ಮಕ್ಕಳಯ್ಯ ಹಿರಣ್ಯಕಶಿಪುವಿಗೆ, ಅವರ ಹೆಸರೇನು ಅಂದರೆ ನಾರದರು ಮೈ ಮರೆತು ಹೇಳುವ ಮಾತು. ನಾವು ಯಾರನ್ನಾದರೂ ಪರಿಚಯ ಮಾಡಿಕೊಡುವಾಗ ಯಾರಿಗೆ ಅವರು ಅಂದರೆ ಅದ್ಭುತ ಬಿಡ್ರಿ ಅಂತ ಹೇಳ್ಬಿಡ್ತೀವಲ್ಲ, ಅಂದರೆ ನಮಗೆ ಅವ್ರ ಬಗ್ಗೆ ಅಷ್ಟು ಅಭಿಪ್ರಾಯ ಇದ್ದರೆ ನಾವು ಪ್ರಯೋಗ ಮಾಡೋ ಶಬ್ದ ಅದ್ಭುತ, ನಂತರ ಅವ್ರ ಹೆಸರು ಹೇಳ್ತೀವಿ. ಇವರು ಹಾಗೆ ಮಾಡ್ತಾರೆ. ನಾಲ್ಕು ಜನ ಪರಮಾದ್ಭುತಾಹ, ಪರಮಾದ್ಭುತರಯ್ಯ. ಅದರಲ್ಲಿ ಪ್ರಹ್ಲಾದರಾಜರು, ಪ್ರಹ್ಲಾದೋ ಭೂನ್ ಮಹಾನ್ ಸ್ತೇಷಾಂ ಗುಣೈರ್ ಮಹದುಪಾಸಕಃ. ಭಗವಂತನನ್ನು ವಿಶೇಷ ಉಪಾಸನೆ ಮಾಡ್ತಾ ಇದ್ದಾನೆ ಗುಣಗಳಿಂದ, ವಿಶೇಷವಾದ ಗುಣಗಳಿಂದ ವಿಶೇಷವಾದ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಪ್ರಹ್ಲಾದ ರಾಜರ ಅದ್ಭುತವಾದ ವರ್ಣನೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯಿಂದ ಮಿಕ್ಕ ಸಂಜೆ ಪಾಠ ಪ್ರವಚನ ಯಾವುದಿಲ್ಲದಿದ್ದರೂ ಬೆಳಿಗ್ಗೆ ಈ ಸಪ್ತಾಹ ಕ್ರಮ ಆದ್ದರಿಂದ ಸಪ್ತಮ ಸ್ಕಂದ ಮಾತ್ರ ಬೆಳಿಗ್ಗೆ 11 ಗಂಟೆಗೆ, 11ರಿಂದ 12 ಗಂಟೆಗೆ ಇದ್ದೇ ಇರುತ್ತೆ.